ಇಂದ್ರಿಯೇಭ್ಯಃ ಪರಂ ಮನೋ ಮನಸಃ ಸತ್ವಮುತ್ತಮಂ ಸತ್ವಾದಧಿ ಮಹಾನಾತ್ಮ ಮಹತೋ ಅವ್ಯಕ್ತಮುತ್ತಮಂ ಅವ್ಯಕ್ತಾತ್ವ ಪರಃ ಪುರುಷೋ ವ್ಯಾಪಕೋ ಅಲಿಂಗ ಏವ ಚ ತಂ ಜ್ಞಾತ್ವಾ ಮುಚ್ಯತೆ ಜಂತುಃ ಅಮೃತತ್ವಂಚ ಗಚ್ಛತಿ. ಅದಕ್ಕೆ ಇದು ಆಗಿತ್ತು ಅಲ್ಲ, ಖಂಡಾರ್ಥನಾಗಿತ್ತು. ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚಿದೇನಂ ಹೃದಾ ಮನೀಷಾ ಮನಸಾಪಿ ಕೃಪ್ತೋ ಯೇನಂ ವಿದುಃ ಅಮೃತಾಸ್ತೇ ಭವಂತಿ. ನ ಸಂದೃಶೇ ತಿಷ್ಠತಿ ರೂಪಮಸ್ಯ, ಅಸ್ಯ ರೂಪಂ ಈ ಭಗವಂತನ ರೂಪವು, ಸಂದೃಶೇ ನ ತಿಷ್ಠತಿ ಕಾಂಡಕ್ಕೆ ಸಿಗೋದಿಲ್ಲ, ನ ಚಕ್ಷುಷಾ ಪಶ್ಯತಿ ಕಶ್ಚಿದೇನಂ ಏನಂ ಇವನನ್ನು ಕಶ್ಚಿತ್ ಯಾರೂ ಸಹ ಚಕ್ಷುಷ ಕಣ್ಣಿನಿಂದ ನಾ ಪಶ್ಯತಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಈ ನ ಶಕ್ಯತೆ ದ್ರಷ್ಟುಂ ಅನೇನೈವ ಸಚಕ್ಷುಷ, ಭಗವದ್ಗೀತೆಯಲ್ಲಿ ಬರುತ್ತೆ. ಈ ಕಣ್ಣಿಂದ ನೋಡೋಕ್ಕೆ ನನಗೆ ಆಗೋದಿಲ್ಲ. ಹೃದಾ ಮನೀಷಾ ಮನಸಾಭಿಕೃಪ್ತ, ಹೃದಾ ಮನೀಷಾ ಮನಸಾಭಿಕೃಪ್ತ ಯಯೇನಂ ವಿದುಃ. ಅದು ಮನೀಷಾ ಬುದ್ಧಿಯಿಂದ ತಿಳಿಬೇಕು, ಹೃದಯ ಹೃದಯದಲ್ಲಿ ತಿಳಿಬೇಕು, ಮನಸ್ಸಿನಲ್ಲಿ ತಿಳಿಬೇಕು ಹೊರತು. ದೃಶ್ಯತೆ ಸೂಕ್ಷ್ಮೆಯ ದೃಷ್ಟಿಯ ಅದು ಅಗ್ರೆಯಾತ್ ಅಗ್ರಬುದ್ಧಿವಿ ಅಂತ ಉಪನಿಷತ್ತಿನ ಮಾತು. ಅಂದರೆ ಮನಸ್ಸು ಬುದ್ಧಿ ಹೃದಯದಲ್ಲಿ ಕಾಣಬೇಕು. ಅಭಿಕ್ಲುಪ್ತ ಯೇನಂ ವಿದುಃ, ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ತಿಳಿಬೇಕು ಅಂದರೆ ಅಮೃತಾಸ್ತೇ ಭವಂತಿ, ಅವರು ಅಮೃತರಾಗ್ತಾರೆ, ಅಮರರಾಗ್ತಾರೆ, ಮುಕ್ತರಾಗ್ತಾರೆ. ಆದ್ದರಿಂದ ಬ್ರಹ್ಮಜ್ಞಾನ ದುಷ್ಕರ, ಆದರೆ ಭಾರಿ ಪ್ರಯೋಜನ ಇದೆ. ಕಷ್ಟನೂ ಇದೆ, ತಕ್ಕಂತೆ ಸುಖ ಇದೆ. ಬರೀ ಕಷ್ಟ ಇದ್ದು ಫಲ ಇಲ್ಲದೆ ಹೋದರೆ ಅದು ವ್ಯರ್ಥ. ಆದರೆ ಸುಲಭವಾಗಿದ್ದು ಸುಲಭ ಫಲ ಇದ್ದರೆ ಅಷ್ಟೇ, ಆದರೆ ಕಷ್ಟವಾಗಿದ್ದು ಭಾರಿ ಫಲ ಇದ್ದರೆ ಭಾರಿ ಶ್ರೇಷ್ಠ. ಅದಕ್ಕೆ ಅದು ತಿಳಿಲೇಬೇಕು ಅಂತ ಹೇಳಿದರು. ಪ್ರಾದುರ್ಭಾವಾನ್ ಋತೇ ವಿಷ್ಣು ಇಂದ್ರಿಯೈರ್ನ ತು ಪಶ್ಯತಿ, ಪ್ರಾದುರ್ಭಾವಾನಪಿ ಯದ ಜ್ಞಾನದೃಷ್ಟೈವ ಪಶ್ಯತಿ ತದೈವ ಮುಚ್ಯತೆ ಯೋಗಿ ನ ದುಷ್ಟೈರಿಂದ್ರಿಯೈ ಕ್ವಚಿತಿ ಚ. ಪ್ರಾದುರ್ಭಾವಾನ್ ಋತೇ ವಿಷ್ಣು ಇಂದ್ರಿಯೈ ನ ತು ಪಶ್ಯತಿ. ಒಳ್ಳೆ ಹೊಸ ವಿಷಯ ಇದು. ಹಾಗಿದ್ದರೆ ದುರ್ಯೋಧನಾದಿಗಳು ಕೃಷ್ಣನ್ ನೋಡಿದ್ರಲ್ಲ ಅಂತ ಕೇಳಿದರೆ, ಪ್ರಾದುರ್ಭಾವಗಳನ್ನು ನೋಡಬಹುದು, ಬಿಂಬರೂಪ ನೋಡಲಿಕ್ಕೆ ಬರೋದಿಲ್ಲ, ಮೂಲರೂಪ ನೋಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಪ್ರಾದುರ್ಭಾವಾನ್ ಋತೆ ಎಕ್ಸೆಪ್ಟ್ ಪ್ರಾದುರ್ಭಾವಗಳು, ವಿಷ್ಣು ವಿಷ್ಣುವನ್ನು ಇಂದ್ರಿಯೈ ಇಂದ್ರಿಯಗಳಿಂದ ನಾತು ಪಶ್ಯತಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಾದುರ್ಭಾವ ಅನಪಿ ಅದ, ಸರಿ ಪ್ರಾದುರ್ಭಾವ ನೋಡಿದ್ರೂ ರೂಪರೂಪಕ್ಕೆ ಭೇದ ಇಲ್ಲ ಅಂತ ಹೇಳ್ತೀರಲ್ಲ, ಮುಕ್ತಿ ಆಗಬಹುದು ಅಂದರೆ ಮುಕ್ತಿ ಆಗೋದಿಲ್ಲ, ಪ್ರಾದುರ್ಭಾವ ರೂಪದರ್ಶನದಿಂದ ಮುಕ್ತಿ ಆಗೋದಿಲ್ಲ. ಆದರೆ ಯಾರಿಗೆ ಆಗ್ತದೆ, ಜ್ಞಾನದೃಷ್ಟೈವ ಪಶ್ಯತಿ, ಅವ್ರು ಜ್ಞಾನದೃಷ್ಟಿಯಿಂದ ನೋಡಿದ ಮಾತ್ರ ಸಾಧ್ಯ ಹೊರತು ಬಾಹ್ಯದೃಷ್ಟಿಯಿಂದ ನೋಡಿದರೆ ಸಾಧ್ಯ ಇಲ್ಲ. ತದೈವ ಮುಚ್ಯತೆ ಯೋಗಿ ನಾ ದುಷ್ಟೈರಿಂದ್ರಿಯೈ ಕ್ವಚಿತ್, ದುಷ್ಟ ಇಂದ್ರಿಯಗಳಿಂದ ನೋಡಿದ ಮಾತ್ರ, ದುಷ್ಟ ಇಂದ್ರಿಯಗಳಿಂದ ಕಾಣದೇ ಇಲ್ಲ. ಪರಮಾತ್ಮ ತೋರಿಸಿದಾಗ ಪ್ರಾದುರ್ಭಾವಗಳನ್ನು ತೋರಿಸ್ತಾನೆ, ಆದರೆ ಜ್ಞಾನಪೂರ್ವಕ ತೋರಿಸಿದಾಗ ಕಂಡಾಗ ಮಾತ್ರ ಮುಕ್ತಿ ಕೊಡ್ತೇವೆ, ಅದು ಕೊಡೋದಿಲ್ಲ. ಇತೀಚ ಇದು ನಸಂದ್ರಸೇ ತಿಷ್ಠರ್ತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚಿದೇನಂ ಹೃದಾ ಮನೀಷಾ ಮನಸಾಭಿಕೃಪ್ತೋ ಏನಂ ವಿದುಃ ಅಮೃತಾಸ್ತೇ ಭವಂತಿ. ಬಂದರೆ ಅಪರೋಕ್ಷ ಜ್ಞಾನದಿಂದ ಕಾಣಬೇಕು, ಒಳಗಿಂದ ಕಾಣಬೇಕು ಹೊರತು ಹೊರಗಿಂದ ಕಂಡ್ರೆ ಪ್ರಯೋಜನ ಇಲ್ಲ. ಗೊತ್ತಾಯ್ತಾ, ಹೊರಗಿಂದ ಕಾಣಬೇರೆ ಒಳಗಿಂದ ಕಾಣದು, ಹೊರಗಿನಿಂದ ಕಂಡಾಗ ಅಂತರಂಗದಲ್ಲಿ ಹರಿಯ ಕಾಣದವ ಅಂತ ಹೇಳಿದ್ರಲ್ಲ, ಹಾಗೆ ಅದಕ್ಕೆ ಖಂಡ. ಹಾಂ, ತಾನು ಮಾಡಿರ್ತಾನೆ, ಅನುಗ್ರಹ ಮಾಡ್ತಾನೆ, ಪಾದುರ್ಭಾವನ ತೋರಿಸ್ತೇನೆ ಅಂತ ಪರಮಾತ್ಮ ಅಷ್ಟೇ ಸಂಕಲ್ಪ ಮಾಡಿರ್ತಾನೆ. ತದವ್ಯಕ್ತ ಮಾಹಿ ಹೇಳಬೇಕಾದ್ರೆ ಭಗವತ್ ಅನುಗ್ರಹದಿಂದ ಕಾಣ್ತಾರೆ ಅಂತ ಹೇಳಿದ್ರಿಂದ ಪ್ರಾದುರ್ಭಾವಕ್ಕೆ ಓದುರೂಪಕ್ಕಿರೋ ವ್ಯತ್ಯಾಸ ಅಂದರೆ ಇಷ್ಟೇ, ಆ ಓದುರೂಪ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಅವತಾರ ರೂಪಗಳನ್ನು ಆತ ತೋರಿಸಿದಷ್ಟು ನೋಡಬಹುದು, ಅದು ವಿಶೇಷಾಂಶ ಅಷ್ಟೇ. ಇಲ್ಲ, ಅಯೋಗ್ಯರಿಗೆ ಆಗ್ಬೋದು. ಇವತ್ತು ವಿರೋಚನ ಬ್ರಹ್ಮದೇವರ ಹತ್ರ ಕೇಳೋದಕ್ಕೆ ಹೋದ, ಅಂತಿಂತ ಅಡ್ಮಿಷನ್ ಅಲ್ಲ, ಹೈಯೆಸ್ಟ್ ಅಡ್ಮಿಷನ್ ಆಯ್ತು ಅವನಿಗೆ. ಬ್ರಹ್ಮದೇವ್ರ ಹತ್ರ ಕೇಳೋದಂದ್ರೆ ಏನಾಯ್ತು, ಈಗ ಅವರಿಂದ ದೊಡ್ಡ ಗುರುಗಳೇ ಇಲ್ಲ, ಅವ್ರ ಹತ್ರ ಕೇಳೋ ಯೋಗ ಬಂತೋ ಇಲ್ಲೋ, ಅದು ಸಾರ್ಥಕ ಆಗಲಿಲ್ಲ. ಸೊ ಬರೀ ಪಾಠ ಪ್ರವಚನ ಕೇಳ್ತಾನೆ ಅಂದ ಮಾತ್ರಕ್ಕೇನೆ ಪ್ಲಸ್ ಪಾಯಿಂಟ್ ಅಲ್ಲ, ಭಕ್ತಿ ಎಷ್ಟಿದೆ ಭಾಳ ಮುಖ್ಯ. ಭಕ್ತಿ ಕೇಳಿ ಇಲ್ಲದೆ ಕೇಳಿದರೆ ಎಷ್ಟೋ ದಿನ ಪಾಂಡಿತ್ಯಕ್ಕೋಸ್ಕರ ಓದೋರಿದ್ದಾರೆ, ಕಂಡು ಕಂಡಲ್ಲೇ ಓದ್ತಾರೆ, ಏನೇನೋ ಮಾಡ್ತಾರೆ, ಕಂಡ ನಮಸ್ಕಾರ ಮಾಡ್ತಾರೆ, ಅದು ಯಾವ ಉದ್ದೇಶ, ಅದು ಪಾಂಡಿತ್ಯ ಪ್ರಾಪ್ತಿ ಅಷ್ಟು, ಪ್ರಯೋಜನ ಇಲ್ಲ. ಇವತ್ತು ತಮ್ಮಲ್ಲಿ ಬೇಕಾಷ್ಟಿದೆ ಅಂತದು. ಅದು ಯದಾ ಪಂಚಾವತಿಷ್ಠಂತೆ, ಅದು ಖಂಡಾರ್ಥ. ತಂ ಜ್ಞಾತ್ವ ಮುಚ್ಯತೆ ಇತ್ಯುಕ್ತ ಮುಕ್ತಿ ಹೇತುರ ಅಜ್ಞಾನಂ ನಾ ಚಕ್ಷುರಾದಿನ ಅನಾಯಾಸ ಸಾಧ್ಯಂ. ತಂ ಜ್ಞಾತ್ವ ಮುಚ್ಯತೆ ಇತ್ಯುಕ್ತ ಮುಕ್ತಿ ಹೇತು ಜ್ಞಾನಂ ನಾ ಚಕ್ಷುರಾದಿ ನಾನಾಯಾಸ ಸಾಧ್ಯಂ ಕಿಂತು ಭಕ್ತಿಶ್ರವಣಾದಿ ಉಪೋದ್ಬಲಿತೇನ ಮನಸೈವ ಇತ್ಯಾಹ. ತಂ ಜ್ಞಾತ್ವ ಮುಚ್ಯತೆ ಅಂತ ಹೇಳಿದರು, ಆದರೆ ಮುಕ್ತಿ ಹೇತು ಜ್ಞಾನಂ ನಾ ಚಕ್ಷುರಾದಿ ನಾನಾಯಾಸ ಸಾಧ್ಯಂ. ಕಣ್ಣು ಮೊದಲಾದವುಗಳಿಂದ ಎಷ್ಟು ಆಯಾಸ ಪಟ್ಟರು ಕೂಡ ಬರತಕ್ಕಂಥ ಜ್ಞಾನ ಅಲ್ಲದು. ಬ್ಯಾಕ್ಟೀರಿಯಾ ನೋಡಿದ್ರು ಭಾರಿ ದಿವಸ ಕಷ್ಟಪಟ್ಟು ನೋಡಿದ್ರೆ ಅಂತ ಕೇಳಿದರೆ, ಕಣ್ಣು ಹೋಗ್ತದೆ ಅಂತ ಅದು ಕಾಣಿಸೋದಿಲ್ಲ, ಬರೀ ಕಣ್ಣಿಗೆ ಅದು ಕಾಣೋದಿಲ್ಲ. ಭಾರಿ ಪ್ರಯತ್ನ ಪಟ್ಟರೆ ಏನಾಗುತ್ತೆ, ಅಲ್ಲಿಗೆ ಕಣ್ಣೇ ಕಳ್ಕೊತಾನೆ, ಉಪಯೋಗ ಇಲ್ಲ ಅದರಿಂದ. ಅದೇ ರೀತಿ ಕಿಂತು ಭಕ್ತಿ ಶ್ರವಣಾದ್ಯುಪೋದ್ಬಲಿತೇನ ಮನಸೈವ ಇತ್ಯಾಹ. ಭಕ್ತಿ ಅದಕ್ಕೆ ಶ್ರವಣಾದಿಗಳದು ಬಲ ಬರಬೇಕಾದ್ರೆ, ಭಕ್ತಿಗೆ ಬಲ ಬರಬೇಕಾದ್ರೆ ಶ್ರವಣಾದಿಗಳನ್ನು ಮಾಡಬೇಕು. ಇವತ್ತು ದೇಹಕ್ಕೆ ಬಲ ಬರಬೇಕಾದ್ರೆ ಹೇಗೆ ಅನ್ನ ಬೇಕೋ ಅದೇ ರೀತಿ ಇವತ್ತು ಮನಸ್ಸಿಗೆ ಭಕ್ತಿಗೆ ಸ್ಟ್ರೆಂಥನ್ ಆಗಬೇಕಾದ್ರೆ ಅದೇನಾಗಬೇಕು, ಅದಕ್ಕೆ ಶ್ರವಣಾದಿಗಳನ್ನು ಮಾಡ್ತಾ ಹೋದಂತೆ, ಶ್ರವಣಂ ಕೀರ್ತನಂ ವಿಷ್ಣು ಮಾಡ್ತಾ ಹೋದಂತೆ ಗಟ್ಟಿಯಾಗುತ್ತದೆ. ನಾ ಸಂದೃಶೇ ಇತಿ ಸಂದೃಶೇ ಸಮ್ಯಕ್ ಜ್ಞಾನಾಯ ಅಸ್ಯ ನಾನಾವತಾರ ನಿಧಾನಭೂತಸ್ಯ ಮೂಲ ರೂಪಸ್ಯ ಪ್ರಕೃತ ಭಗವತೋ ರೂಪಂ ನ ತಿಷ್ಠತಿ. ಮೂಲ ರೂಪದ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅವ್ಯಕ್ತೈಕ ಸ್ವಭಾವತ್ವಾತ್ ತದವ್ಯಕ್ತ ಮಾಹಿ, ಅದೇ ಬ್ರಹ್ಮಸೂತ್ರ. ಅಚಿಂತ್ಯ ಮಹಿಮತ್ವಾಚ್ಯ, ಅಚಿಂತ್ಯ ಮಹಿಮೆ ಒಂದು ಕಡೆಗೆ, ಅವ್ಯಕ್ತೈಕ ಸ್ವಭಾವ ಆದ್ದರಿಂದಾಗಿನೇ. ವಸ್ತು ಸ್ವಭಾವೋ ದುರ್ದರ್ಶ್ಯ ಇತ್ಯುಕ್ತ ಅತ್ವಾತ್ ಕರಣಾನ್ಯಪಿ ನಾ ತತ್ರ ಶಕ್ತಿಮಂತಿ ಇತ್ಯಾಹ ನ ಚಕ್ಷುಷಾ ಇತಿ. ಸ್ವಭಾವತಃ ವಸ್ತು ಅತೀಂದ್ರಿಯವಾದಾಗ ಇಂದ್ರಿಯಗಳೆಂದು ಸಹ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಉಪಲಕ್ಷಣಂ ಚಕ್ಷುರಾಧಿಕರಣೈ ಕಶ್ಚಿದಪಿ ಏನಂ ನ ಪಶ್ಯತಿ. ಚಕ್ಷುಷ ಅಂತ ಹೇಳಿದ್ರಲ್ಲ, ಬರೀ ಚಕ್ಷುಷ ಅಷ್ಟೇ ಅಲ್ಲ, ಚಕ್ಷುರಾಧಿಕರಣೈ ಯಾವ ಇಂದ್ರಿಯಕ್ಕೂ ಪರಮಾತ್ಮಕ ಉಪಲಕ್ಷಣ ಅಂತ ಹೇಳಿದ್ರು. ಅದಕ್ಕೆ ಒಂದು ಪದ ಹೇಳಿದಾಗ ಅದು ಸಂಬಂಧಪಟ್ಟದ್ದೆಲ್ಲ ತಗೊಂಡ್ರೆ ಉಪಲಕ್ಷಣ. ಏತೇನ ಮಚ್ಚ ಕೂರ್ಮಾದೇಹೇ ಚಕ್ಷುಷಾ ದರ್ಶನಾತ್ ಚಕ್ಷುಷಾ ಪಶ್ಯತಿ ಇತಿ ಕಥಮಿತಿ ಪರಾಸ್ತಂ. ಮಚ್ಚ ಕೂರ್ಮಾದಿ ರೂಪಗಳು ಕಣ್ಣಿಗೆ ಕಾಣುತ್ತೆ ಅಂದಮೇಲೆ, ಇವತ್ತು ಹಿರಣ್ಯಾಕ್ಷನ ಜೊತೆಗೆ ಬರಹದಿರು ಯುದ್ಧ ಮಾಡಿದರು, ಕಣ್ಣಿಗೆ ಕಾಣಿಸೋರು ಯುದ್ಧ ಏನು ಮಾಡ್ತಿದ್ದ, ಕಂಡ್ರೋ ಇಲ್ಲೋ ಅಂತ ಕೇಳಿದರೆ ಕಂಡ್ರು ಒಪ್ಪಬೇಕಾದ್ರೆ. ಅದೇ ರೀತಿ ದುರ್ಯೋಧನ ಕೃಷ್ಣನ ಹತ್ರ ಕೇಳೋಕ್ಕೆ ಹೋದ, ಕಾಣದೆ ಹೋದರೆ ಕೇಳ್ತಿದ್ದ, ಕಂಡ ಮಾತಾಡ್ದ ಅಂದಮೇಲೆ ಪ್ರಾದುರ್ಭಾವ ಅವಳು ಕಾಣುತ್ತೆ ಅಂತಾಯ್ತು. ಮೂಲ ರೂಪ ದರ್ಶನ ಅನ್ನ ಚಕ್ಷು, ಅದಕ್ಕೆ ಮೂಲ ರೂಪಶ್ಚೈವ ಏವಂ ಭಾವೋಕ್ತೇಹಿ. ಮೂಲ ರೂಪಕ್ಕೆ ಮಾತ್ರ ನಾವು ತದವ್ಯಕ್ತ ಮಾಹಿ ಅಂತ ಹೇಳಿದ್ದೆ ಹೊರತು ಪ್ರಾದುರ್ಭಾವಗಳಿಗಲ್ಲ. ತರ್ಹಿ ಕೇನ ಇತ್ಯತಃ ಇದೇ, ಮತ್ತೆ ಹಾಗಿದ್ದರೆ ಹೇಗೆ ಕಾಣ್ತಾನೆ ಮೂಲ ರೂಪ ಹೇಗೆ ಕಾಣಬೇಕು ಅಂದರೆ, ಹೃಚ್ಛಬ್ದೋ ಅತ್ರ ಶ್ರವಣ ಮನನ ಧ್ಯಾನ ಭಕ್ತ್ಯಾದಿ ಸಾಧನ ಪರಹ. ಹೃದ ಅಂತ ಪದ ಇದೆ, ಹೃದ ಮನೀಷಾ ಮನಸ ಮೂರು ಪದ ಉಪಯೋಗಿಸಿದ್ದಾರೆ. ಹೃದ ಮನೀಷಾ ಮನಸ, ಹೃದ ಮನೀಷಾ ಮನಸ. ಹೃಚ್ಛಬ್ದಕ್ಕೆ ನೋಡೋದಕ್ಕೆ ಏನಿಸುತ್ತೆ, ಹೃತ್ತು ಮನಸ್ಸು ಎರಡು ಪರ್ಯಾಯ ಪದಗಳು, ಸ್ವಾಂತಂ ಹೃನ್ ಮಾನಸಂ ಮನಃ ಅಂತ ಡಿಕ್ಷನರಿ ರಿಪೀಟ್ ರಿಪೀಟ್ ಆಗಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೃಚ್ಛಬ್ದಕ್ಕೆ ಅರ್ಥ ಅಲ್ಲ ಇಲ್ಲಿ, ವಿಶೇಷ ವಿಶೇಷ ಅಭೇದಕ್ಕೆ ಹೇಳಿದ ವಿಶೇಷ ಅಂತ ಹೇಳಿಲ್ಲ. ಈಗ ಹಾಲಿದೆ, ಹಾಲಿನ ಬಣ್ಣ ಕಣ್ಣಿಗೆ ಕಾಣುತ್ತೆ, ಅದು ರುಚಿ ನಾಲಿಗೆ ಕಾಣುತ್ತೆ, ಅದರ ವೇಟು ತೂಕ ಕಾಣುತ್ತೆ, ಅದು ಪರಸ್ಪರ ಅಭಿನ್ನ, ಅದು ರೂಪ ಅದು ಎಲ್ಲ ಇದೆ, ಅದು ವಿಶೇಷ ಅಂತ ಹೇಳ್ತಾರೆ. ವಿಶೇಷ ಒಪ್ಪಿದಾಗ ಉತ್ತರ ಬಂದು, ಬೇರೆ ಒಪ್ಪದೇ ಇದ್ದವರಿಗೆ ಸಮಸ್ಯೆ, ಭಾರಿ ಸಮಸ್ಯೆ. ಅದು ಏನು ವ್ಯತ್ಯಾಸ ಇಲ್ಲ ಅಂತೀರಿ, ವ್ಯತ್ಯಾಸ ಬೇರೆ ವಿಶೇಷ ಬೇರೆ. ವ್ಯತ್ಯಾಸ ಅಂಬೋದು ವಸ್ತುದಲ್ಲ ಚೇಂಜ್, ಅದು ವಿಶೇಷ ಅಂಬೋದು ಗುಣ ಗುಣಕ್ಕೋದ್ರ ಸಂಬಂಧ, ಅದು ವಿಶೇಷ ಅಂಬೋದು ಸಂಬಂಧ. ಆದ್ದರಿಂದಾಗಿನೇ ಅದು ಕಾಣಕ್ಕೆ ಬರುತ್ತೆ, ವಿಶೇಷ ಶಬ್ದದ ವೈಶಿಷ್ಟ್ಯನೇ ಅದು. ವಿಶೇಷ ಆಚಾರ ಹೇಳದೆ ಹೋಗಿದ್ರೆ ಇದು ಇಂಥ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಆಗ್ತಾನೇ ಇರಲಿಲ್ಲ. ಆದ್ದರಿಂದ ತುಂಬ ಜನ ಇವತ್ತು ಏನೇನೋ ಪ್ರಶ್ನೆ ಮಾಡೋ ವಿಶೇಷ ಗೊತ್ತಿಲ್ಲ ಅದನ್ನು ಪ್ರಶ್ನೆ ಮಾಡ್ತಾರೆ, ವಿಶೇಷದ ಮಹತ್ವ ಗೊತ್ತಾದರೆ ಪ್ರಶ್ನೆ ಮಾಡೋಕ್ಕೆ ಬರೋದಿಲ್ಲ. ಅದು ಕೊನೆಗೆ, ಅದು ಸಂಕಲ್ಪಕ್ಕೆ ಮುಂದೆ, ಅದು ಮೂಲ ರೂಪ ತೋರಿಸೋದಿಲ್ಲ ಅಂತ ಸಂಕಲ್ಪ, ಅವತಾರ ರೂಪ ತೋರಿಸ್ತೇನೆ ಅಂತ ಸಂಕಲ್ಪ, ಅದು ನೆಕ್ಸ್ಟ್. ಅದು ಮೋಕ್ಷ ಸಾಧನತ್ವ, ಅದಕ್ಕೆ ಅದು ಹೇಳಿದ್ರಲ್ಲ ಅವತಾರ ರೂಪ ಕಳಿಸ್ತಾರೆ ಅಂತ ಹೇಳಿದ್ರಲ್ಲ, ಹೌದು ಎಫೆಕ್ಟ್ ಆಗೋದು ಅದೇ ಹೇಳ್ತಾರೆ, ಎಫೆಕ್ಟ್ ಆಗೋದಿಲ್ಲ ಅದು. ಜ್ಞಾನಪೂರ್ವಕ ಮಾಡಿದ್ರೆ ಮಾತ್ರ ಎಫೆಕ್ಟ್ ಆಗುತ್ತೆ, ಅಂದರೆ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಮೂಲ ರೂಪಶೈವ ತರ್ಹಿ ಅದು ಅಪ್ಲಿಕೇಶನ್ ಹಾಕಿರ್ಬೇಕು, ಸೀಟ್ ಸಿಕ್ಬಿಡುತ್ತಾ, ಏನಿರ್ಬೇಕು ಅದಕ್ಕೆ ಎಲಿಫಿಕೇಶನ್ ಎಲ್ಲ ಬೇಕು, ಎಲಿಜಿಬಿಲಿಟಿ ಇಲ್ಲವರೆ ಸಿಗೋದಿಲ್ಲ. ಅದೇ ರೀತಿ ನೋಡಿದ ಮಾತ್ರಕ್ಕೆ, ಕಾಲೇಜಿಗೆ ಒಂದು ಮಾತ್ರಕ್ಕೆ ದಿವಸ ಬರ್ತೀನಿ ಕೊಡೋದಿಲ್ಲ ಅಂದರೆ, ಎಷ್ಟು ವರ್ಷ ಹೋದರೂ ಕೊಡೋದಿಲ್ಲ, ಎಲಿಜಿಬಿಲಿಟಿನೇ ಇಲ್ಲ ಅವನಿಗೆ. ಎಷ್ಟು ದಿವಸ ಆಯ್ತು ಬರಲಿಕ್ಕೆ ಶುರು ಮಾಡ್ಯಾನ ಅನ್ನೋದು ಕೇಳಿನೇ ಹೇಳ್ಬೇಕು, ಅದಕ್ಕೆ ಬರಬೇಡ ಅಂತ ಅವತ್ತೇ ಹೇಳಿದ್ವಲ್ಲ ಮತ್ತೆ ಯಾಕೆ ಬಂದು ಅಂತ ಹೇಳ್ತಾ, ಗೊತ್ತಾಯ್ತಾ. ಇದು ಒಂದು ದಿವಸ ಹೋದರೂ ಕೊಡ್ತಾರೆ, ಯೋಗ್ಯತೆ ಇದ್ದವನಿಗೆ ಒಂದು ದಿವಸ ಹೋದ್ರು ಕೊಡ್ತಾರೆ, ಮನೆಗೆ ಕಳಿಸ್ತಾರೆ, ಬರೋದವ್ರಿಗೆ ಟೆಲಿಗ್ರಾಮ್ ಕೊಟ್ಟು ಕಳಿಸ್ತಾರೆ. ಈಗ ಅರ್ಹತೆ ಇದೆ ಅವನು, ಇಲ್ಲದೆ ಇದ್ದವರಿಗೆ ಏನು ಮಾಡಿದ್ರು ಇಲ್ಲ. ಏನೋ ಹಾಂ, ಪಾಂಡವರಿಗೆ ಆಗ್ತಾಯಿ ಪಾಂಡವರಿಗೆ ಆಗ್ತಾ ಇತ್ತು, ಅವ್ರು ಇದ್ದಾರೆ ಒಳ್ಳೆ ಜ್ಞಾನ ಭಕ್ತಿ ಇದ್ರೆ ಅದೆಲ್ಲ ಆ್ಯಡ್ ಆಗ್ತಾ ಇತ್ತು, ಕೃಷ್ಣ ಎಷ್ಟು ಸರ್ತಿ ನೋಡಿದ್ರು ಆ್ಯಡ್ ಆಗ್ತಾ ಇತ್ತು. ತದ್ಯುಕ್ತೇನ ಮನಸ ಮನೀಷಾ ಜ್ಞಾನ ರೂಪ. ಪರಮಾತ್ಮ ಮನೀಷ ಅನ್ನೋ ಶಬ್ದ ಬುದ್ಧಿ ಅಂತ ಅಷ್ಟೇ ಅರ್ಥ, ಇಲ್ಲಿ ಹಾಗಲ್ಲ, ಜ್ಞಾನ ರೂಪ ಅಂತ ಅರ್ಥ. ಪರಮಾತ್ಮ ಹೇಗೆ ಆನಂದಂ ಬ್ರಹ್ಮ ಅಂತ ಹೇಳಿದ್ರು ಒಂದೇ, ಆನಂದೋ ಬ್ರಹ್ಮಣ ಆನಂದ ಅಂತ ಹೇಳಿದ್ರು ಒಂದೇ, ಹೇಗೋ ಮನೀಷ ಅಂಬೋದು ಆ ರೀತಿ ಅರ್ಥ. ಇಲ್ಲಿ ಜ್ಞಾನ ರೂಪ ಭಗವಾನ್ ಅಭಿಕೃಪ್ತ ವಿಷಯೀಕೃತ ಭವತಿ, ಮುಚ್ಚತೆ ಮುಕ್ತೋ ಭವತಿ ಇತಿ ಪ್ರಾಗೇಕವಚನ ಮುಕ್ತ್ಯ ಜ್ಞಾನಿಷು ಏಕಏವ ಮುಚ್ಚತೆ ಇತಿ ಪ್ರಾಪ್ತ ಶಂಕಾಂ ವಾರಯಿತು ಮಾಹ ಏನಂ ಇತಿ. ಹಿಂದೆಲ್ಲ ಏನು ಹೇಳಿದರು, ಏಕವಚನ ಉಪಯೋಗಿಸಿದರು, ಗೊತ್ತಾಯ್ತಾ. ಅಮೃತತ್ವಂಚ ಗಚ್ಚತಿ ಏಕವಚನ, ಮತ್ವಾಧೀರೋ ನಶೋಚತಿ ಏಕವಚನ. ಹಾಗೆ ಏನಿಸ್ತು, ಯಾರೋ ಒಬ್ಬನ ಹೋಗ್ತಾನಂತೆ ಕಾಣುತ್ತೆ, ಎಲ್ಲರೂ ಹೋಗೋದಿಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡಿ. ತಾಮ ವಿದುಹು ಅಂತೇಳಿ ಬಹುವಚನ ಉಪಯೋಗಿಸಿದ್ರು ಇಲ್ಲಿ, ಅದಕ್ಕೆ ಒಬ್ಬನೇ ಹೋಗ್ತಾನೆ ಅಲ್ಲ, ತಿಳ್ಕೊಂಡವರೆಲ್ಲ ಹೋಗ್ತಾರೆ ಅಂತ ಹೇಳಿದ್ರು. ಒಬ್ಬರು ಮ್ಯಾನ್ ಈಸ್ ಮಾರ್ಟಲ್ ಅಂತ ಕೇಳಿದರೆ ಒಬ್ಬ ಮನುಷ್ಯ ಮಾಟಲ್ಲಂತಾನ, ಮನುಷ್ಯರೆಲ್ಲ ಮಾಟಲ್ಲ ಅಂತ ಹೇಗೆ ಅರ್ಥನೋ ಆ ಅರ್ಥ ಅಂತ ತಿಳಿಸಲಿಕ್ಕೆ ತಿಳ್ಕೊಂಡವರೆಲ್ಲ ಮುಕ್ತರಾಗ್ತಾರೆ. ಯದಾ ಪಂಚಾವತಿಷ್ಠಂತೆ ಅದು ಕುತ್ರ ಪ್ರಾಪ್ತ ಶಂಕಾ ವಾರಯಿತು ಮಾಹ ಏನಮಿತಿ ಏನಂ ಪುರುಷಂ ತಥಾಚ ಸೂತ್ರಂ ಅನಿಯಮಃ ಸರ್ವೇಷಾಮಿತಿ. ಸೂತ್ರದಲ್ಲಿ ಹಾಗೆ ಹೇಳಿದ್ದಾರೆ, ಅನಿಯಮಃ ಒಬ್ಬನೇ ಹೋಗ್ತಾನೆ ಒಬ್ಬನೇ ಹೋಗ್ತಾನೆ ಅಂತಿಲ್ಲ, ತಿಳ್ಕೊಂಡಿರೋಲ್ಲ ಹೋಗ್ತಾರೆ. ಅದರಿಂದಾಗಿ ಇಲ್ಲಿ ಹಾಗಲ್ಲ, ಎಲಿಜಿಬಿಲಿಟಿ ಇದ್ರೂ ಕೂಡ ಎಲ್ಲರಿಗೂ ಸೀಟ್ ಇಲ್ಲ, ಫಸ್ಟ್ 20 ಫಸ್ಟ್ 50 ಆ ಥರ ಇಲ್ಲಿ ಹಾಗಿಲ್ಲ, ತಿಳ್ಕೊಂಡವರೆಲ್ಲ ಹೋಗ್ತಾರೆ. ಅದರಿಂದಾಗಿನೇ ಇದು ಬ್ರಹ್ಮಜ್ಞಾನದ ಮತ್ತೊಂದು ವೈಶಿಷ್ಟ್ಯ. ಇದು ವೈಕುಂಠದ ಸೀಟ್ಸ್ ಲಿಮಿಟೆಡ್ ಅಲ್ಲ, ಹೋಗರ್ ಲಿಮಿಟೆಡ್ ಎಂಬುದು ಬೇರೆ, ಅದರಲ್ಲಿ ಸೀಟ್ಸ್ ಲಿಮಿಟೆಡ್ ಇಲ್ಲ. ಎಷ್ಟಿದೆ ಅಲ್ಲಿ ಎಷ್ಟೋ ಸತ್ತು ಕೆಲವು ಒಳ್ಳೊಳ್ಳೆ ಕೋರ್ಸ್ಗೆ ಸೀಟ್ ದರ್ಶನ ಸಿಗೋದೇ ಇಲ್ಲ ಅವರಿಗೆ, ಆತ ವೈಕುಂಠಕ್ಕೆ ಹೋಗೋದು ಹಾಗೇನೆ. ಆದ್ದರಿಂದ ಅರ್ಹತೆ ಇದ್ದರೆ ಹೋಗೋದು ಗ್ಯಾರಂಟಿ. ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸಾ ಸಹ ಬುದ್ಧಿಶ್ಚನ ವಿಚೇಷ್ಟತಿ ತಾಮಾಹು ಪರಮಾಂ ಗತಿಂ. ಯದಾ ಪಂಚ ಅವತಿಷ್ಠಂತೆ ಜ್ಞಾನಾನಿ ಮನಸಾ ಸಹ ಬುದ್ಧಿಶ್ಚನ ವಿಚೇಷ್ಟತಿ ತಾಮಾಹು ಪರಮಾಂ ಗತಿಂ ತತ್ರ ಅಭ್ಯರಿಹಿತಂ ಸಾಧನಂ ಕಿಂ ಇತ್ಯತಃ ಪ್ರತ್ಯಾಹಾರ ಸಿದ್ಧಂ ಧಾರಣಾದಿ ರೂಪಂ ಧ್ಯಾನಮೇವ ಇತ್ಯತಃ ಯದೇತಿ. ಮತ್ತೆ ಹೇಳ್ತಾರೆ, ಇಲ್ಲಿ ಬೇಕಾದದ್ದು ಅತ್ಯಂತ ಮುಖ್ಯವಾದದ್ದು ಯಾವುದಂದ್ರೆ ಪ್ರತ್ಯಾಹಾರ ಸಿದ್ಧಂ. ಪ್ರತ್ಯಾಹಾರ ಅಂದರೆ ಇಂದ್ರಿಯಗಳನ್ನು ವಿಷಯಗಳ ಕಡೆ ಹೋಗದಂತೆ ನೋಡಿಕೊಳ್ಳೋದು, ಅದು ಫಸ್ಟ್. ಅದು ಅದೇ ತದಲಂ ಬಹುಲೋಕ ವಿಚಿಂತನೆ ಎಂಬುದು ಪ್ರತ್ಯಾಹಾರ. ಪ್ರವಣಂ ಕುರು ಮಾನಸ ಮೀಶಪದೆ ಎಂಬುದು ಧ್ಯಾನ, ಇದು ಪ್ರತ್ಯಾಹಾರ ಅದು ಧ್ಯಾನ. ಅದಕ್ಕಾಗಿ ಭಗವದ್ ಧ್ಯಾನಾನುಕೂಲತೆಯ ತಿಷ್ಠಂತಿ ಇತ್ಯರ್ಥ. ಅವೆಲ್ಲ ಒಳಗಡೆ ತೊಗೊಂಡ್ಬಿಟ್ರೆ ಅವಾಗ ಸಾಧ್ಯ ಇಲ್ಲೋದ್ರಿಲ್ಲ, ಅದಕ್ಕಿಂತ ಬರೀತಾರೆ ಖಂಡಾರ್ಥ. ಯದಾ ಹೃದ ಮನಸ ಇತ್ಯತ್ರ ಹೃದ ಇತ್ಯುಕ್ತ ಸಾಧನೇಶು ಅಭ್ಯರ್ಹಿತಂ ಜ್ಞಾನ ಸಾಧನಂ ಇಮಿತ್ಯತಃ ಪ್ರತ್ಯಾಹಾರ ಸಿದ್ಧ ಧಾರಣಾದಿ ರೂಪಂ ಧ್ಯಾನಮಿತ್ಯಾಹ ಯದೇತಿ. ಜ್ಞಾನಾನಿ ಕರಣೇ ಲ್ಯುಟ್ ಜ್ಞಾನ ಸಾಧನಾನಿ ಅಂತ ಅರ್ಥ, ಜ್ಞಾನ ಶಬ್ದಕ್ಕೆ ಕರಣ ಅಂತ ಅರ್ಥ. ಜ್ಞಾನ ಸಾಧನಾನಿ ಚಕ್ಷುರಾದಿ ಇಂದ್ರಿಯಾಣಿ, ಚಕ್ಷುರಾದಿ ಪಂಚ ಇಂದ್ರಿಯಾಣಿ ಮನಸಾ ಸಹ ಯದಾವತಿಷ್ಠಂತೆ ವಿಷಯೇಭ್ಯ ವ್ಯಾವೃತ್ತತೆಯ ತಿಷ್ಠಂತಿ. ವಿಷಯಗಳ ಕಡೆ ಹೋಗದಂತೆ ಎಲ್ಲ ಇಂದ್ರಿಯಗಳು ಕೂಡ ಅಂತರ್ಮುಖವಾಗಬೇಕು, ಬಹಿರ್ಮುಖ ಆಗಬಾರದು. ಬುದ್ಧಿಶ್ಚನ ವಿಚೇಷ್ಟತಃ ವಿಷಯಾನ್, ಅದು ಕಣ್ಣು ತೆಗೆದಾಗ ಧ್ಯಾನ ಅಂತ ಕರೆಯೋದಿಲ್ಲ. ಧ್ಯಾನಕ್ಕೆ ಫಸ್ಟ್ ಏನು ಮಾಡಬೇಕು, ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚೋದು ಅಂಬೋದು ಏನು, ಕಣ್ಣಷ್ಟೇ ಮುಚ್ಚಿಬಿಡ್ತಾರೆ, ಕಿವಿಗೆ ಶುರು ಮಾಡಿಬಿಟ್ಟಿರ್ತಾರೆ, ಹಾಗೆ ಮಾಡೋಲ್ಲ. ಕಣ್ಣು ಮುಚ್ಚೋ ಉಪಲಕ್ಷಣ ಅದು, ಕಣ್ಣು ಮೊದಲಾದ 11 ಇಂದ್ರಿಯಗಳನ್ನು ಕ್ಲೋಸ್ ಮಾಡಬೇಕು, ಗೊತ್ತಾಯ್ತು. ಅವಾಗ ಏನಾಗ್ತದೆ ಕಾಣಿಸ್ತದೆ, ಈ ಸಿನಿಮಾ ಶುರುವಾತ ಲೈಟ್ ಆಫ್ ಮಾಡ್ತಾರಲ್ಲ ಹಾಗೆ, ಲೈಟ್ ಆಫ್ ಮಾಡಿ ಶುರು ಮಾಡ್ತಾರೆ, ಅವಾಗ ಏನೋ ಕ್ಲಿಯರಾಗಿ ಕಾಣುತ್ತೆ. ಲೈಟ್ ಇದ್ದ ಡಿಸ್ಟರ್ಬೆನ್ಸ್ ಆಗುತ್ತೆ, ಆ ಲೈಟ್ ಅದು ಆಫ್ ಆದ ತಕ್ಷಣ ಓ ಕರೆಂಟ್ ಲೈಟ್ ಹಾಕೊಂಡು ಕೂಗ್ತಾರೆ, ಶುರುವಾದ ತಕ್ಷಣ ಲೈಟ್ ಆಫ್ ಮಾಡೋದು ಕೂಗ್ತಾರೆ, ಗೊತ್ತಾಯ್ತಾ. ಲೈಟ್ ಕೂಗಲಕ್ಕೂ ಕಾಲ ಇದೆ, ಆಫ್ ಮಾಡೋಕ್ಕೂ ಕಾಲ ಇದೆ, ಇವೆಲ್ಲ ಅದನ್ನು ತೆಗೆದಷ್ಟು ಕ್ಲಾರಿಟಿ ಜಾಸ್ತಿ ಆಗುತ್ತೆ, ಗೊತ್ತಾಯ್ತಾ. ಕ್ಲಾರಿಟಿ ಭಾರಿ ಜಾಸ್ತಿ. ಜ್ಞಾನಾನಿ ನಾವು ವಿಷಯೇಭ್ಯ ವ್ಯಾವೃತ್ತತೆಯ ತಿಷ್ಠಂತಿ ಬುದ್ಧಿಶ್ಚನ ವಿಚೇಷ್ಟತೆ. ಒಂದು ಕಡೆಗೆ ಇಂದ್ರಿಯಗಳೆಲ್ಲ ಹೊರಗೆ ಬಂದು ಬುದ್ಧಿ ಬೇರೆ ಕಡೆ ಹೋಗಬಾರ್ದು, ಬುದ್ಧಿ ಶೇಕ್ ಆಗಬಾರ್ದು. ವಿಷಯಾನ್ ಪ್ರತಿ ನ ಪ್ರವರ್ತತೆ, ಮನುಷ್ಯ ಕಣ್ಣು ಮುಚ್ಚಿದಾಗಲೂ ಮನಸ್ಸಿನಿಂದ ಆ ಕಡೆ ಹೋಗ್ಲಿಕ್ಕೆ ಬರುತ್ತೆ. ಅದೇ ಬರ ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೇ ಮನಸಾಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸಮುಚ್ಯತೆ. ಅವರು ಆಷಾಢಭೂತಿ ಎಂದು ಕರೀತಾರೆ, ಮನಸ್ಸು ಮಾತ್ರ ಬೇರೆ ಕಡೆಗೆ, ಕಣ್ಣು ಮಾತ್ರ ಮುಚ್ಚಿದಾನಷ್ಟೇ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಕಣ್ಣು ಮುಚ್ಚೋದು ಸಂಕೇತ, ಬೇರೆ ವಿಷಯ ಚಿಂತನೆ ಮಾಡಲೇಬಾರದು ಅಂತ ಹೇಳೋದಕ್ಕೆ ಸಂಕೇತವಾದ್ದರಿಂದ ಕಣ್ಣಿನಿಂದ ಪ್ರಾರಂಭ ಮಾಡಿ ಬುದ್ಧಿವರೆಗೆ ಎಲ್ಲವೂ ದೇವ್ರ ಕಡೆ ಹೋಗಬೇಕು. ತಮ್ಮ ಸಪ್ತಾನಾಂ ಇಂದ್ರಿಯಾಣಾಂ ವಿಷಯಭ್ಯ ಪ್ರತ್ಯಾಹಾರಂ ಪರಮಾಂ ಪ್ರತಿ ಸಪ್ತ ಇಂದ್ರಿಯ ಜಾತಕ್ಕಂದರು ಅಂದರೆ ಭೂತ ಕರ್ಮೇಂದ್ರಿಯಗಳನ್ನ ಸ್ತಬ್ಧ ಆಯಿತು, ಜ್ಞಾನೇಂದ್ರಿಯಗಳಾಗಲಿಲ್ಲ. ಅದಕ್ಕೆ 5 ಜ್ಞಾನೇಂದ್ರಿಯಗಳು, ಒಂದು ಮನಸ್ಸು, ಒಂದು ಸಾಕ್ಷಿ, 7 ಕೂಡ ಏನಾಗಬೇಕು, ದೇವ್ರ ಕಡೆ ಬರಬೇಕು. ಪ್ರತ್ಯಾಹಾರಂ ಪರಮಾಂ ಗತಿಂ ಪರಮ ಸಾಧನಂ ಜ್ಞಾನ ಸ್ಯಾಹುರಿತ್ಯರ್ಥ. ಇದನ್ನೇ ಜ್ಞಾನ ಸಂಪಾದನೆ ಪರಮ ಸಾಧನ ಅಂತ ಕರೀತಾರೆ. ತಾಮಿತಿ ಪಾಠೆ ಗತ್ಯಪೇಕ್ಷೆಯ ಸ್ತ್ರೀಲಿಂಗತ್ವ, ತಮಾಹು ಪರಮಾಂ ಗತಿಂ ಅಂತ ಒಂದು ಪಾಠ, ತಾಮಾಹು ಪರಮಾಂ ಗತಿಂ ಅಂತ ಇನ್ನೊಂದು ಪಾಠ. ಅದಕ್ಕೆ ರಾಯರು ಏನು ಮಾಡಿದ್ದಾರೆ, ಎರಡು ಅರ್ಥನೂ ಬರೆದಿದ್ದಾರೆ. ಇವರು ತಪ್ಪು ನೋಟ್ ಕೊಟ್ಟಿದ್ದಾರೆ, ಕೊಡಬೇಕಾದ್ರೆ ರಾಯರು ಎರಡು ನೋಟು ಬರೆದಿದ್ದಾರೆ. ತಮ್ಮ ಇತಿ ರಾಘವೇಂದ್ರ ಸ್ವಾಮಿ ಪಾಠ ಅಂತ ಹಾಕಿದ್ದಾರೆ. ಆ ರಾಘವೇಂದ್ರ ಸ್ವಾಮಿ ಪಾಠ ಎರಡೂ ಹೇಳಿರೋದ್ರಿಂದ ಗೊತ್ತಾಯ್ತಾ, ರಾಘವೇಂದ್ರ ಇನ್ನೊಂದು ಪಾಠನೂ ಹೇಳಿದ್ದಾರೆ ಅಂತ ಹೇಳಬೇಕೆ ಹೊರತು ಅದು ಒಂದೇ ಪಾಠ ಹೇಳಿಲ್ಲ ರಾಯರು. ತಾಮಿತಿ ಪಾಠೆ ಗತ್ಯಪೇಕ್ಷೆಯ ಸ್ತ್ರೀಲಿಂಗತ್ವಂ, ತಾಂ ಯೋಗಮಿತಿ ಮನ್ಯಂತೆ ಸ್ಥಿರಾಂ ಇಂದ್ರಿಯ ಧಾರಣಾಂ ಅಪ್ರಮತ್ತಸ್ತದಾ ಭವತಿ ಯೋಗೋ ಹಿ ಪ್ರಭವಾಪ್ಯಯೌ. ತಾಂ ಯೋಗಮಿತಿ ಮನ್ಯಂತೆ ಸ್ಥಿರಾಂ ಇಂದ್ರಿಯ ಧಾರಣಾಂ ಅಪ್ರಮತ್ತಸ್ತದಾ ಭವತಿ ಯೋಗೋ ಹಿ ಪ್ರಭವಾಪ್ಯಯೌ. ಯೋಗ ಅಂತ ಯಾವುದನ್ನು ಕರೀತಾರೆ, ತಾಂ ಯೋಗಮಿತಿ ಮನ್ಯಂತೆ ಯೋಗ ಅಂತ ಅದನ್ನು ಕರೀತಾರೆ ಯಾವುದನ್ನ, ಸ್ಥಿರಾಂ ಇಂದ್ರಿಯ ಧಾರಣಾಂ, ಇಂದ್ರಿಯಗಳು ಸ್ಥಿರ ಆಗಬೇಕು, ಇಂದ್ರಿಯಗಳು ಸ್ಥಿರವಾಗಿ ನಿಲ್ಲಬೇಕು. ಅಪ್ರಮತ್ತಸ್ತದಾ ಭವತಿ ಯೋಗೋ ಹಿ ಪ್ರಭವಾಪ್ಯಯೌ, ಆಗ ಅಪ್ರಮತ್ತನಾಗಿ ಬಿಡ್ತಾನೆ, ಪ್ರಮಾದ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಗ ಯೋಗೋಹಿ ಪ್ರಭವಾಪ್ಯಯೌ, ಅದನ್ನೇ ಯೋಗ ಅಂತ ಕರೆಯೋದು. ಪ್ರಭವಪಿ ಪ್ರಭವಾಪ್ಯಯೌ ಪ್ರತಿ ಯೋಗ ಭಗವತಃ ಸಕಾಶಾತ್ ಪ್ರಭವಾಪ್ಯಯೌ. ಪ್ರಭವ ಅಂದರೆ ಸೃಷ್ಟಿ, ಅಪ್ಯಯ ಅಂದರೆ ನಾಶ. ಜವಂ ಜನ್ಮಾದೇಶಯತಃ, ಜಗತ್ತಿನ ಸೃಷ್ಟಿಯಾದಿ ಎಲ್ಲವನ್ನೂ ದೇವರೇ ಮಾಡ್ತಾನೆ ಅಂಥೇಳಿ ಆ ಚಿಂತನೆಗೆ ಮನಸ್ಸು ಕೇಂದ್ರೀಕೃತವಾದಾಗ ಅದನ್ನು ಪೂರ್ಣ ಯೋಗ ಅಂತ ಕರೀತಾರೆ. ಶೂನ್ಯ ಧ್ಯಾನ ಯೋಗ ಅಲ್ಲ, ಭಗವಂತನ ಸೃಷ್ಟಿಯಾದಿ ಮಹಾತ್ಮ ಚಿಂತನೆ ಮುಖ್ಯವಾದ ಯೋಗ ಅಂಥೇಳಿ ಡಿಫೈನ್ ಮಾಡಿದರು. ಇವೆಲ್ಲ ಬಾಹ್ಯ ರೂಪ ಬೇರೆ ಯೋಗಕ್ಕೆ, ಒಳಗಿನ ರೂಪ ಬೇರೆ. ಇವತ್ತು ಯೋಗಾಸನ ಇವೆಲ್ಲ ಏನು ಮಾಡ್ತಾರೆ, ಬರೀ ಬಾಹ್ಯ ರೂಪ ಅಷ್ಟೇ, ಒಳಗಿನ ರೂಪ ಬಂದಿಲ್ಲ. ಒಳಗಿನ ರೂಪ ಅನ್ನೋದು ಭಗವದ್ ರೂಪ ಚಿಂತನೆ ಮಾಡಿದಾಗ ಮಾತ್ರ ಒಳಗಿನ ಧ್ಯಾನ ಅದು. ನಾನು ಕಥಂ ಪ್ರತ್ಯಾಹಾರಸ್ಯ ಪರಮ ಸಾಧನತ, ಪ್ರತ್ಯಾಹಾರದ ಬಗ್ಗೆ ಭಾಳ ಒತ್ತು ಕೊಟ್ಟು ಹೇಳ್ತಾರೆ. ಅಷ್ಟು ಯೋಗದ ಅಷ್ಟಾಂಗಗಳಲ್ಲಿ ಪ್ರತ್ಯಾಹಾರ ಪ್ರಾಣಾಯಾಮ ಪ್ರತ್ಯಾಹಾರ ಅಂತ ಕರೀತಾರೆ. ಪ್ರತ್ಯಾಹಾರ ಅಂದರೆ ವಿಷಯಗಳ ಕಡೆಗೆ ಮನಸ್ಸು ಮೊದಲಾದ ಇಂದ್ರಿಯಗಳು ಹೋಗದಂತೆ ವಿತರಣ ಮಾಡ್ಕೊಳ್ಳೋದಕ್ಕೆ ಪ್ರತ್ಯಾಹಾರ ಅಂತ. ಆಹಾರ ಪ್ರತಿ ಆಹಾರ, ಇಂದ್ರಿಯಗಳ ನಿಗ್ರಹ ಅಂದರೆ ಏನು, ವಿಷಯಗಳು ಹೋಗದಂತೆ ಮಾಡೋದು. ಅದನ್ನು ನಿಜವಾದ ಅರ್ಥದಲ್ಲಿ ಪ್ರತ್ಯಾಹಾರ ಒಂದು ಭಾಗ ಇಂದ್ರಿಯ, ಅದನ್ನು ಒತ್ತು ಕೊಡ್ತಾರೆ. ಧ್ಯಾನ ಸಮಾಧಿ ಲಕ್ಷಣ ಯೋಗಶ್ಚೈವ ತಥಾತ್ವಾದಿತ್ಯತಃ. ಪ್ರತ್ಯಾಹಾರ ನಿಜವಾಗ ಬರೀ ಪ್ರತ್ಯಾಹಾರ ಮೆಕ್ಯಾನಿಕಲ್ ಪ್ರತ್ಯಾಹಾರ ಅಲ್ಲ, ಧ್ಯಾನ ಸಮಾಧಿ ಲಕ್ಷಣ ಯೋಗಶ್ಚೈವ ತಥಾತ್ವಾದಿತ್ಯತಃ. ಅದು ಯೋಗದ ಒಂದು ಮುಖ ಅದು. ತಾಂ ಯೋಗಮಿತಿ ಇತಿ, ತಾಂ ಇತ್ಯಸ್ಯ ವಿವರಣಂ ಸ್ಥಿರಾಮಿಂದ್ರಿಯ ಧಾರಣಮಿತಿ. ಇಂದ್ರಿಯಾಣಾಂ ವಿಷಯೇಭ್ಯೋ ವ್ಯಾವರ್ತನೇನ ಭಗವದ್ವಿಷಯ ಅಚಂಚಲಾಂ ಧಾರಣಾಮೇವ ಧ್ಯಾನ ಸಮಾಧಿ ಲಕ್ಷಣ ಯೋಗಮಿತಿ ಮನ್ಯಂತೆ ಪ್ರಾಜ್ಞಾ ಇತಿ. ಇಂದ್ರಿಯಾಣಾಂ ವಿಷಯೇಭ್ಯ ವ್ಯಾವರ್ತನೇನ, ಇಂದ್ರಿಯಗಳನ್ನು ವಿಷಯಗಳಿಂದ ವ್ಯಾವರ್ತನ ಮಾಡಬೇಕು ಅಂದರೆ ಡೀಲಿಂಗ್ ಮಾಡಬೇಕು. ಭಗವದ್ವಿಷಯ ಅಚಂಚಲಾಂ ಧಾರಣಾಮೇವ ಧ್ಯಾನ ಸಮಾಧಿ ಲಕ್ಷಣ ಯೋಗಂ, ಇದನ್ನೇ ಅಚಂಚಲವಾದಂತಹ ಧಾರಣವನ್ನು ಯೋಗ ಧ್ಯಾನ ಸಮಾಧಿ ಅಂತ ಕರೀತಾರೆ. ಮನ್ಯಂತೆ ಪ್ರಾಜ್ಞಾ ಇತಿ. ಇವತ್ತು ಕ್ಲಚ್ ಒತ್ತದೆ ಗೇರ್ ಹಾಕ್ಲಿಕ್ಕೆ ಬರೋದಿಲ್ಲ, ಗೊತ್ತಾಯ್ತಲ್ಲ. ಕ್ಲಚ್ ಒತ್ತು ಗೇರ್ ಹಾಕೋದು ಏನಾಗುತ್ತೆ ಅಲ್ಲಿ, ಮುರಿದೋಗ ತೀರ ಒತ್ತು ಮಾಡಿ ಹಾಳಾಗುತ್ತೆ ಅಷ್ಟೇ. ಅದೇ ರೀತಿ ಡೀಲಿಂಗ್ ಮಾಡದೆ ಹೋದರೆ ಈ ಕಡೆ ಬರೋದಿಲ್ಲ. ಕ್ಲಚ್ ಒತ್ತಿದ ತಕ್ಷಣ ಏನಾಗುತ್ತೆ, ಪರ್ಪಸ್ ಆಫ್ ದಿ ಕ್ಲಚ್ ಏನು, ಗೇರ್ ಚೆಂದ ಮಾಡಿ ಡೀಲಿಂಗ್ ಮಾಡುತ್ತದೆ ಇಮಿಡಿಯೇಟಾಗಿ. ಅದಕ್ಕೋಸ್ಕರನೇ ಪ್ರತ್ಯಾಹಾರ ಅಂಬೋದು ಡೀಲಿಂಗ್ ಮಾಡಿಬಿಡುತ್ತೆ, ತಕ್ಷಣ ದೇವ್ರ ಕಡೆ ಹೋಗ್ಲಿಕ್ಕೆ ಸಾಧ್ಯ. ಇದು ಇಟ್ಕೊಂಡು ಅದು ಇಟ್ಕೊಂಡು ಮಾಡೋಕ್ಕಾಗೋದಿಲ್ಲ. ಅದನ್ನೇ ತದನಂ ಬಹುಲೋಕ ವಿಚಿಂತನ ಅನ್ನೋ ಮಾತು ಸ್ಪಷ್ಟ ಅದಕ್ಕೆ. ಮನ್ಯಂತೆ ಪ್ರಾಜ್ಞಾ ಇತಿ, ತಯೋರ್ ಅನತಿಭೇದಂ ವೆನಕ್ತಿ ಅಪ್ರಮತ್ತಃ ಇತಿ. ಇವೆರಡಕ್ಕೂ ಒಂದೇ ಮುಖಗಳಷ್ಟೇ, ಒಂದು ನಾಣ್ಯದ ಎರಡು ಮುಖ ಇದ್ದಾಗೆ ಒಂದೊಂದಕ್ಕೆ ಭಾರಿ ಸತ್ರ ಸಂಬಂಧ ಇದೆ. ತಥಾ ಸತಿ ಅಪ್ರಮತ್ತೋ ಭವತಿ, ಆಗ ಪ್ರಮತ್ತನಾಗೋ ಚಾನ್ಸೇ ಇಲ್ಲ, ಅಂದರೆ ಪ್ರಮಾದಕ್ಕೆ ಒಳಗಾಗೋದಿಲ್ಲ. ಆಗ ಭಗವದ್ ಜ್ಞಾನಿಯೇ ಭವತಿ ಇತ್ಯರ್ಥ, ಭಗವದ್ ಜ್ಞಾನಿಯೇ ಆಗ್ತಾನೆ, ಬೇರೆ ಕಡೆ ಹೋಗೋದಿಲ್ಲ. ಯೋಗಂ ಮನ್ಯಂತೆ ಇತ್ಯುಕ್ತಂ ತಸ್ಯ ವಿಷಯಮಾಹ ಯೋಗೋಹಿ ಇತಿ. ಪ್ರಭವಾಪ್ಯಯೌ ಉತ್ಪತ್ತಿ ವಿನಾಶೌ ಜಗತೋ ಭಗವತ್ ಸಕಾಶಾತ್ ಭವತಃ ಇತ್ತೇತತ್ ಯೋಗ ಹಿ ಧ್ಯಾನ ರೂಪ ಭಗವದ್ಯೋಗ ವಿಷಯೋ ಹೀತಿ. ಪ್ರಭವಾಪ್ಯಯೌ ಉತ್ಪತ್ತಿ ವಿನಾಶೌ ಜಗತಃ ಭಗವತ್ ಸಕಾಶಾತ್ ಭವತಃ, ಉತ್ಪತ್ತಿ ಮತ್ತು ವಿನಾಶಗಳು ಭಗವಂತನಿಂದನೇ ಜಗತ್ತಿಗಾಗ್ತಾ ಇದೆ. ಇತ್ತೇತದ್ ಯೋಗ ಹಿ ಧ್ಯಾನ ರೂಪ ಭಗವದ್ಯೋಗ ವಿಷಯೋ ಹೀತಿ. ಧ್ಯಾನ ರೂಪ ಭಗವದ್ವಿಷಯ ಯೋಗವೇ ಯೋಗ, ಬೇರೆ ಅಲ್ಲ. ಎರಡು ಉಪಲಕ್ಷಣ ಅಂತ ಯಾವಾಗಲೂ ಅಷ್ಟೇ, ಉಪಲಕ್ಷಣ ಎರಡು ಹೇಳಿದಾಗ ಮೊದಲೇದು ಕೊನೆದು ಹೇಳಿಬಿಟ್ಟಾಗ ಏನಾಯ್ತು ಅಲ್ಲಿಗೆ, ಎ ಟು ಝೆಡ್ ಅಂತಾರೆ. ಎ ಟು ಝೆಡ್ ಅಂದರೆ ಏನರ್ಥ, ಎ ಬಿ ಸಿ ಡಿ ಹೇಳಿ ಟು ಝೆಡ್ ಅಂಬೋದಕ್ಕೆ ಅರ್ಥ ಅದೇ, ಎ ಇಂದ ಹೇಳಿದ ಜೀವರು ಪ್ರಭವದಿಂದ ನಾಶ, ಅದು ಮತ್ತೆ ಹೇಳೋ ಕಾರಣ ಇಲ್ಲ. ಯಾವುದು ವಿಫಲೀಕರು ಅಂದರೆ ಅದೇ ಅರ್ಥ, ವಿಫಲೀಕರು ಅಂದರೆ ಆ ಕಡೆ ಹೋಗೋದಂತೆ ನೋಡ್ಕೊಳ್ಳೋದು, ಮತ್ತೆ ಅದ್ರ ಪರಿಣಾಮ ಆಗದಂತೆ ನೋಡ್ಕೊಳ್ಳೋದು. ಇದು ನೆಕ್ಸ್ಟ್ ಸ್ಟೆಪ್ ಅದು. ಜ್ಞಾನಿ ನೋಡ್ತಾನೆ, ಎಫೆಕ್ಟ್ ಬರದಂತೆ ಮಾಡ್ಕೋತಾನೆ. ಇವ್ರು ನೋಡದೇ ಇಲ್ಲದ ಒಂದು ಭಾಗ, ನೋಡದೇ ಇರೋದು ಒಂದು ಭಾಗ ನೋಡಿ ಅದು ಪರಿಣಾಮಕ್ಕೆ ಒಳಗಾಗದೆ ಇದ್ರೆ ವಿಫಲೀಕರು, ಅದು ಕಂಟ್ರೋಲ್ ಮಾಡೋದು, ಇನ್ನೂ ಜಾಸ್ತಿ ಇದು ಮಾಡೋದು. ಹೌದು ಅಲ್ಲಿದ್ದದು, ಹೌದು ಅದು ಪ್ರತ್ಯಾಹಾರನೇ, ಪ್ರತ್ಯಾಹಾರದ ಇನ್ನೊಂದು ಮುಖ. ದೈವ ವಾಚ ನ ಮನಸ ಪ್ರಾಪ್ತು ಶಕ್ಯೋ ನ ಚಕ್ಷುಷ ಅಸ್ತೀತಿ ಪ್ರವತೋನ್ಯತ್ರ ಕಥಂ ತದುಪಲಭ್ಯತೆ. ನೈವ ವಾಚ ನ ಮನಸ ಪ್ರಾಪ್ತು ಶಕ್ಯ ನ ಚಕ್ಷುಷ, ವಾಚ ಪ್ರಾಪ್ತು ನ ಶಕ್ಯ, ಮನಸ ಪ್ರಾಪ್ತು ನ ಶಕ್ಯ, ಚಕ್ಷುಷ ಪ್ರಾಪ್ತು ನ ಶಕ್ಯ. ವಾಚ ಮಾತಿನಿಂದ ಸಾಧ್ಯ ಇಲ್ಲ, ಮನಸ ಮನಸ್ಸಿನಿಂದ ಸಾಧ್ಯ ಇಲ್ಲ, ಚಕ್ಷುಷ ಕಣ್ಣಿನಿಂದ ಸಾಧ್ಯ ಇಲ್ಲ, ಒಟ್ಟು ಇಂದ್ರಿಯಗಳಿಂದನೇ ಸಾಧ್ಯ ಇಲ್ಲ. ಅಸ್ತೀತಿ ಬೃಹತಃ ಅನ್ಯತ್ರ ಕಥಂ ತದ್ದು ಉಪಲಭ್ಯತೆ. ಇದೇ ಅದು ಇರೋದು ನಿಶ್ಚಿತ, ಇರೋದು ಅಂತ ಗೊತ್ತಾಗಿದ್ರೆ ಕಾಣೋದಿಲ್ಲ ಅನ್ನೇನರ್ಥ, ಬೇರೆ ದಾರಿ ಇದೆ ಅಂತ ಅರ್ಥ. ಈ ದಾರಿ ಬಿಟ್ಟು ಬೇರೆ ಕಡೆಯಿಂದ ನೋಡಬೇಕು. ಅಧಿಕ ಸತೋ ಎಂ ಭಗವಾನ್ ಸರ್ವಸ್ಮಾದಪಿ ಕೇಶವ ಅಸ್ತೀತಿ ನಾಮಕಸ್ತಸ್ಮಾತ್ ಜ್ಞಾತವ್ಯ ಸತೈವ ತಥೈವ ಚ ಅನಾಧಿಕ್ಯಂ ಜಾನತಾಂತು ಕಥಂ ಸ ಉಪಲಭ್ಯತೆ. ಅದು ದೇವರನ್ನು ತಿಳಿದುಕೊಳ್ಳಬೇಕು. ಅಧಿಕ ಸತಃ ಅಯಂ ಭಗವಾನ್ ಸರ್ವಸ್ಮಾದಪಿ ಕೇಶವ, ದೇವರು ಎಲ್ಲದಕ್ಕಿಂತ ದೊಡ್ಡದಾಗಿರೋದ್ರೆ ಅಸ್ಥಿ ಅಂತ ಕರೀತಾರೆ. ದೇವರಿಗೆ ಅಸ್ಥಿ ಅಂತ ಯಾತಕ್ಕೆ ಕರೀತಾರೆ ಅಂದರೆ, ಎಲ್ಲದಕ್ಕಿಂತ ದೊಡ್ಡವನು ಅಂತ ಅರ್ಥ. ಅದಕ್ಕೆ ಅಸ್ಥಿ ಮನೆಯಲ್ಲಿ ಮುಖ್ಯಸ್ಥರಿಲ್ಲ, ಇವತ್ತು ಆಫೀಸ್ ಇಲ್ಲ ಅಂದ್ಬಿಡ್ತಾರೆ. ಯಾಕೆ ಮುಖ್ಯಸ್ಥರಿಲ್ಲದಕ್ಕೆ ಎಲ್ಲ ಇದ್ರೂ ಕೂಡ ಏನಿಲ್ಲ, ಪ್ರಧಾನ ವ್ಯಕ್ತಿ ಇಲ್ಲ. ಅದೇ ಪ್ರಧಾನ ವ್ಯಕ್ತಿ ಇದ್ದಾಗ ಎಲ್ಲರೂ ಇದ್ದಾರೆ ಅಂತ ಅರ್ಥ. ದೇವರಿಗೆ ಅಸ್ಥಿ ಅಂತ ದೇವರ ಹೆಸರು. ಅನ್ಯತ್ರ ಕಥಂ ತದುಪಲಭ್ಯತೆ. ಸೊ ಇವೆಲ್ಲ ಇಲ್ಲ ಅಂದಮೇಲೆ ಧ್ಯಾನ ಒಂದೇ ಅದಕ್ಕೆ ದಾರಿ. ಅನಾಧಿಕ್ಯಂ ಜಾನತಾಂತು ಕಥಂ ಸ ಉಪಲಭ್ಯತೆ ಅಸ್ಥೀತಿ ನಾಮಕಃ ತಸ್ಮಾತ್. ಅದಕ್ಕೆ ಅಸ್ಥಿ ಅಂದರೆ ದೇವರ ಹೆಸರದು ಅಂತ. ಅಸ್ಥಿ ತಸ್ಮಾತ್ ಜ್ಞಾತವ್ಯ ಸ ತಥೈವ ಚ. ದೇವರನ್ನು ಅಸ್ಥಿ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಯಾವಾಗಲೂ ಏಕರೂಪೇಣ ಅಸ್ಥಿ. ನಿನ್ನೆ ಬಂದಿದೆ ಅದು, ಚೇಂಜೇ ಇಲ್ಲ ದೇವರಲ್ಲಿ. ಅಸ್ಥಿ 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 ಉಳಿದಕ್ಕೆಲ್ಲ ಪ್ರವಾಹತ ಅಸ್ಥಿ ಅನ್ಬೇಕೆ ಹೊರತು ಈ ರೀತಿ ಅಸ್ಥಿ ಇಲ್ಲ. ಆದರೆ ದೇವರಿಗೆ ಆ ರೀತಿ ಮಹಾಲಕ್ಷ್ಮಿಗೆ ಅಸ್ಥಿ ಅಂತ ಹೇಳಿದ್ರು ಕೂಡ ಸ್ವಾತಂತ್ರ್ಯೇಣ ಅಲ್ಲ, ಅಸ್ವಾತಂತ್ರ್ಯೇಣ ಅಸ್ಥಿ ಅಂತ ಹೇಳಬೇಕು. ಸ್ವಾತಂತ್ರ್ಯೇಣ ಅಸ್ಥಿ ಅನ್ನೋ ಪದ ಯಾರಿಗೆ? ಬರೀ ದೇವರಿಗೆ ಮಾತ್ರ. ಅಂಥ ದೇವರನ್ನು ಕಾಣಬೇಕಾದ್ರೆ ಅವರು ಅಧಿಕ ಅಂತ ಅರ್ಥ. ಅಸ್ಥಿ ಅಂತ ಯಾವಾಗಾಯಿತು ಅಧಿಕ ಅಂತ ಆಯ್ತಾರೆ. ಅಧಿಕನಾದ ಪರಮಾತ್ಮನನ್ನು ಅಧಿಕ ಅಂತ ತಿಳ್ಕೊಳ್ಳೋಕೆ ಹೋದವರಿಗೆ ಮಾತ್ರ ಕಾಣಿಸ್ತಾನೆ ಹೊರತು ಇಲ್ಲೋರ ಕಾಣೋದಿಲ್ಲ. ಅಸ್ಥೀತಿ ಪ್ರವತೋ ಗುರೋರಣ್ಯತ್ರ. ನೆಕ್ಸ್ಟ್ ನ ಚಕ್ಷುಷಾ ಪಶ್ಯತಿ ಇತ್ಯುಕ್ತಿ ಉಪಲಕ್ಷಣತ್ವೇನ ಉಕ್ತಂ ವಿಷದಯತಿ ನೈವ ವಾಚ ಇತಿ. ನ ಚಕ್ಷುಷಾ ಪಶ್ಯತಿ ಅಂತ ಹೇಳ್ಬೇಕಾದ್ರೆ ಏನು ಹೇಳಿದ್ರು? ಉಳಿದ ಎಂದ್ರೆ ಉಪಲಕ್ಷಿತ ಅಂತ ಹೇಳಿದರು. ಅದಕ್ಕೆ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಅದನ್ನು. ನ ಚಕ್ಷುಷಾ ನವಾಚ ಅಂತ ಹೇಳಿದ್ರಿಂದ ಎಲ್ಲ ಬಂದೋಯ್ತು. ಪ್ರಾಪ್ತುಂ ಜ್ಞಾತುಂ ನ ಶಕ್ಯ ಪುರುಷ ಇತ್ಯನುಕರ್ಷ. ಪುರುಷನಾಮಕ ಪರಮಾತ್ಮ ಈ ರೀತಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಕೇನ ತರ್ಹಿ ಜ್ಞೇಯ ಇತ್ಯತೋ ಹೃದಯ ಇತ್ಯಾದಿನ ಶ್ರವಣಾಧಿಕಂ ಪರಮಸಾಧನ ಮುಕ್ತಂ ತಸ್ಯ ಗುರುಪ್ರಸಾದ ರೂಪೇತಿ ಕರ್ತವ್ಯತಾಂ ವ್ಯತಿರೇಕ ಮುಖೇನ ಅಸ್ತಿ. ಅದು ಗುರುಪ್ರಸಾದ ಸೇರಬೇಕು ಅಂತ ಹೇಳೋದಕ್ಕೋಸ್ಕರ ಇನ್ನೊಂದನ್ನು ಸೇರಿಸಿದೆ. ಎಷ್ಟೇ ಪ್ರಯತ್ನ ಶ್ರವಣಾದಿ ರೂಪ ಪ್ರಯತ್ನ ಮಾಡಿದರೂ ಕೂಡ ಗುರು ಅನುಗ್ರಹ ಇಲ್ಲದ ಹೋದರೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಅಸ್ತಿ ಇತಿ. ಅಪರಾಧೀನತೆಯ ಸರ್ವೋತ್ತಮತ್ವೇನ ಅಸ್ತಿ ಪ್ರಕೃತ ಪುರುಷ ನಾಮ ಭಗವಾನ್ ಇತಿ ಬ್ರುವತಃ ಉಪದಿಶತೋ ಗುರೋಃ ಅನ್ಯತ್ರ ತಥೋಪದೇಷ್ಟು ಗುರುಂ ವಿನಾಯಿತಿ ಯಾವತ್. ದೇವರಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಅಂಥೇಳಿ ತಿಳಿಸ್ಕೊಡ್ತಕ್ಕಂಥ ಗುರುಗಳು ಇಲ್ಲದೆ ಹೋಗಿಬಿಟ್ರೆ ಎಂದೂ ದೇವರನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ವಿನಯಿತಿ ಯಾವತ್. ಹಾಂ, ಎಲ್ಲ ಅವ್ರ ಗುರುಗಳು ಅಂದರೆ ಎಲ್ಲ ಗುರುಗಳು ಎಲ್ಲ ಹಂತದಲ್ಲೂ ತಗೋಬೇಕು. ಅದು ನಿಯತ ಗುರುಗಳು ಕೊನೆಗೆ ಎಲ್ಲೂ ಕೂಡ ಮೊದಲಿಂದ ಎಲ್ಲ ಪ್ರೊಫೆಸರ್ ಯಾರು ಅಂದರೆ ಹೇಳಿಬಿಡ್ತಾರೆ. ಬಟ್ ಒಂದೇ ಕ್ಲಾಸಿಂದ ಬಂದಿದ್ದು ಬರಿಬಾರ್ದು. ಅದೆಲ್ಲ ಇದೆ. ಪ್ರಧಾನವಾಗಿ ವ್ಯಕ್ತಿ ಸುಧಾಮಗಳು ಮಾಡಬೇಕಾದ್ರೂ ಕೂಡ ರಾಮಶಬ್ದದಿಂದ ಪಾಠ ಹೇಳೋದಿಲ್ಲ. ಯಾವ ಸುಧಾ ಪಂಡಿತರು ಕೂಡ ಅದನ್ನು ಹೇಳೋದಿಲ್ಲ. ಬೇರೆ ಕಡೆ ಆಗಿದ್ದನ್ನು ಮುಂದೆ ಮುಂದುವರಿಸ್ತಾರೆ. ಅವಾಗ ನಿಜ ಗುರುಗಳೇ ಅವ್ರು ಹೇಳಿಬಿಡ್ತಾರೆ. ಉಳಿದವರಲ್ಲ ಅಂತಲ್ಲ, ಅವರು ಪ್ರಧಾನ ಅಂತ ಅರ್ಥ. ಗುರುಗಳ ಪ್ರೀತಿಪೂರ್ವ ಉಪದೇಶೇ ಕೃತೆ ಅದನ್ನು ಹೇಳಿದರು. ಗುರುಗಳಿಂದ ಒತ್ತಾಯ ಮಾಡಿ ಹೇಳಿಸ್ಕೋಬಾರ್ದು, ಮತ್ತೆ ಡಿಮ್ಯಾಂಡ್ ಮಾಡಬಾರ್ದು. ಇವ್ರು ಫಾರ್ಮುಲಾ ಕೊಡ್ತೀವಿ ಇಲ್ಲೋದು ಶೂಟ್ ಮಾಡ್ತೀವಿ ಅಂತಾರೆ. ಆಟ ಹೇಳಿಸ್ಕೊಳಕ್ಕೆ ಬರೋದಿಲ್ಲ. ಆ ರೀತಿ ಹೋದವರಿಗೆಲ್ಲ ದುರ್ವಿದ್ಯೆ ಬರುತ್ತೆ, ಸದ್ವಿದ್ಯೆ ಬರೋದಿಲ್ಲ. ಅದಕ್ಕೆ ಗುರುಗಳ ಪ್ರೀತಿಪೂರ್ವ ಉಪದೇಶೇ ಕೃತಿ. ಪ್ರೀತಿ ಯಾವ ಬರುತ್ತೆ ಅವರಿಗೆ? ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆ. ಮೂರು ಮಾಡಿದಾಗ ಏನಾಗುತ್ತೆ ಅಲ್ಲಿಗೆ? ಪ್ರೀತಿ ಬರುತ್ತೆ. ಏನು ದಿವಸ ಹೇಳಿ ಕೇಳೋದಿಲ್ಲ, ಸೇವೆ ಮಾಡ್ತಾನೆ ಇರ್ತಾನೆ. ಆಯ್ತಪ್ಪ ಏನು ಬೇಕು ಅಂತ ಕೇಳ್ತಾನೆ. ಹತ್ತು ಸರ್ತಿ ಕೇಳಿದಾಗ ಕೇಳ್ತಾನೆ. ಅದು ಒಂದು ಸರ್ತಿ ಕೇಳಿದಾಗ ಕೆಲಸ ಆಗದೇ ಇರ್ಬೋದು. ಅದು ನಮಸ್ಕಾರ ಮಾಡಿ ಕೇಳ್ತಾನೆ. ಅದು ಕೂಡ ಪ್ರಣಿಪಾತೇನ ಸೇವೆಯ ಮತ್ತು ಒಳ್ಳೊಳ್ಳೆ ಪ್ರಶ್ನೆ ಕೇಳ್ತಾನೆ. ಅವಾಗ ಹೇಳಲೇಬೇಕು ಅಷ್ಟು. ಒಂದು ಸರ್ತಿ ಎರಡು ಸರ್ತಿ ಅವಾಯ್ಡ್ ಮಾಡಿ, ಎಷ್ಟು ಸರ್ತಿ ಅವಾಯ್ಡ್ ಮಾಡೋಕ್ಕಾಗತ್ತೆ? ಅದಕ್ಕಾಗಿಯೇ ಗುರುಣ ಪ್ರೀತಿಪೂರ್ವ ಉಪದೇಶೇ ಕೃತಿ ಶ್ರವಣ ಮರಣಾದಿ ಪ್ರಯತ್ನೇನ ಗುರುಪ್ರಸಾ ಗುರುಪ್ರಧಾನ ಸಹಿತೇನ ಉಪಲಭ್ಯತೆ ಭಗವಾನ್ ಇತಿ. ಇದೆಲ್ಲ ಅರ್ಥ ಯಾತಕ್ಕೆ ಬರೆದಿದೆ? ಸೂತ್ರ ತದಾಹ ಸೂತ್ರಕಾರ ಪ್ರಧಾನವದೇವ ಹಿ ತದುಕ್ತಂ ಇತಿ ಚ. ಪ್ರಧಾನವದೇವ ಹಿ ತದುಕ್ತಂ. ಗುರುಪ್ರಸಾದ ಅಂಬೋದು ಅತಿ ದೊಡ್ಡದು. ಪ್ರಧಾನ ವಿದ್ಯಾ ಪ್ರಧಾನ ಮಾಡ್ತಕ್ಕಂಥ ಗುರು ಮಾಡಬೇಕು ಹೊರತು ಇಲ್ಲದೆ ಹೋದಿಲ್ಲ. ತಾನೇ ಸೈನ್ ಮಾಡಿಕೊಂಡು ಸರ್ಟಿಫಿಕೇಟ್ ಆಗುತ್ತಾ? ಸಾಧ್ಯ. ಯಾವ ಸರ್ಟಿಫಿಕೇಟ್ ಕೂಡ ಯಾರು ಮಾಡಬೇಕು? ಅದನ್ನು ಕಾಂಪಿಟೆಂಟ್ ಅಥಾರಿಟಿ ಸೈನ್ ಮಾಡಬೇಕು. ಗುರು ಶಿಷ್ಯ ಅಂತ ಅಂಗೀಕಾರ ವಿದ್ಯೆ ಬಂದಿದೆ ಸರ್ಟಿಫೈ ಮಾಡಬೇಕಾದ್ರೆ ಗುರುಗಳೇ ಬಂದವರಿಗೆಲ್ಲ ಕೇಳ್ತಾ ಕೊಡೋಕ್ಕಾಗತ್ತಾ ಏನು ಓದಿದ್ದೆ ಅಂತೇಳಿ ಸರ್ಟಿಫಿಕೇಟ್ ತೋರಿಸ್ಬಿಟ್ರೆ ಮುಗಿದೋಯ್ತು. ಕ್ವಾಲಿಫಿಕೇಶನ್ ಮತ್ತೆ ಪ್ರೂವ್ ಮಾಡ್ತಾ ಹೋಗಬೇಕಾಗಿಲ್ಲ. ಸರ್ಟಿಫಿಕೇಟ್ ಒಂದೇ ಪ್ರೂಫ್. ಅದು ಯಾರೋ ಕೊಟ್ಟರೆ ಸರ್ಟಿಫಿಕೇಟ್ ಆಗೋದಿಲ್ಲ. ಕಾಂಪಿಟೆಂಟ್ ಅಥಾರಿಟಿ ಕೊಡಬೇಕು. ಅದು ಗುರು ಅನುಗ್ರಹನೇ ಇರಬೇಕು ಅದಕ್ಕೆ. ಅಸ್ತೀತ್ತೇ ವೋಪಲಬ್ಧಸ್ಯ ವೋಪಲಬ್ಧವ್ಯ ತತ್ವಭಾವೇ ನಚೋಭಯೋ. ಅಸ್ತೀತ್ತೇ ವೋಪಲಬ್ಧಸ್ಯ ತತ್ಸ್ವ ತತ್ವಭಾವ ಪ್ರಸೀದತಿ. ಅಸ್ತೀತ್ತೇವ ಉಪಲಬ್ಧವ್ಯ ತತ್ವಭಾವೇನ ಚ ಉಭಯೋ. ಅಸ್ತೀತ್ತೇ ಉಪಲಬ್ಧಸ್ಯ ತತ್ವಭಾವ ಪ್ರಸೀದತಿ. ಅದಕ್ಕೆ ಅರ್ಥ ಹೇಳಿದ ಭಾಷ್ಯ. ಪ್ರಕೃತೇ ಪುರುಷಾಣಾಂಚ ತತ್ವಂ ಭಾವಯತಿ ಸ್ಫುಟಂ ತತ್ವಭಾವಸ್ತೋ ವಿಷ್ಣು ತತ್ಪ್ರಸಾದಾತ್ತಸ್ಯ ಪ್ರಸಾದಾತ್ತು ತಸ್ಯ ಹಿ. ಪ್ರಕೃತೇ ಪುರುಷಾಣಾಂಚ ತತ್ವಂ ಭಾವಯತಿ ಸ್ಫುಟಂ ತತ್ವಭಾವ. ಭೂತಭಾವನ ಇದ್ದ ಹಾಗೆ ತತ್ವಭಾವ ಪ್ರಕೃತಿ ಮತ್ತು ಜೀವರಿಗಳಿಗೆ ಪರಮಾತ್ಮ ಏನು ಮಾಡ್ತಾನೆ? ತತ್ವಂ ಭಾವಯತಿ. ಸೃಷ್ಟ್ಯಾದಿಗಳನ್ನು ಮಾಡೋದ್ರಿಂದ ತತ್ವಭಾವ ಅಂತ ಅದಕ್ಕೆ ಹೆಸರು. ತತೋ ವಿಷ್ಣು. ದೇವರಿಗೆ ತತ್ವಭಾವ ತತ್ವಭಾವ ಅಂತ ಹೆಸರಿದೆ. ತತ್ವ ಅಂತ ಹೆಸರಿದೆ ವಿಷ್ಣುವಿಗೆ. ತತ್ವಂ ತತ್ವ ವಿವೇಕಾತ್ಮ ವಿಷ್ಣು ಸಹಸ್ರನಾಮ. ಅದು ತತ್ವಭಾವ ಅಂತ ಇನ್ನೊಂದು ಹೆಸರಿದೆ. ಅವನು ತತ್ವ, ಅದಕ್ಕೆ ತತ್ವ ತತ್ವ ತತ್ವಭಾವ. ಪ್ರಕೃತಿ ಪುರುಷತಂಥ ತತ್ವಗಳಿಗೆ ಪರಮಾತ್ಮ ರೂಪ ಕೊಡೋದರಿಂದ ತತ್ವಭಾವ ಅಂತ ಹೆಸರಿದೆ. ಆಧಿಕ್ಯಂ ಜ್ಞಾಯತೆ ಸತ್ತಃ ತತ್ವಭಾವ ತಥೋ ವಿಷ್ಣು ತತ್ಪ್ರಸಾದಾತ್ತು ತಸ್ಯ ಹಿ ಆಧಿಕ್ಯಂ ಜ್ಞಾಯತೆ. ಆತ ದೊಡ್ಡವನು ಅಂತಕ್ಕಂಥ ವಿಷಯವನ್ನು ಅನುಗ್ರಹ ಮಾಡಿದಾಗಲೇ ತಿಳಿಯೋದು. ಸತ್ತಃ ಪ್ರಸಾದಶ್ಚ ತಥಾವಿಧ ಅನಾದಿಕಾಲಾದಿ ಪತ್ತು ಪ್ರಸಾದಶ್ಚ ತಥಾವಿಧ ಅನಾದಿಕಾಲದ ಕಾಲಾದ ಆಧಿಕ್ಯಂ ಸರ್ವಸ್ಮಾತ್ ಜಾನತೋ ಹರೇಹಿ. ಪರಮಾತ್ಮನ ಅಸ್ಥಿ ಅಸ್ಥಿ ಅಂತ ತಿಳ್ಕೊಳ್ಳೋದೇನು, ಎಲ್ಲ ಕಾಲಕ್ಕೂ ಅದು ದೊಡ್ಡವನು, ಒಂದು ಕಾಲಕ್ಕೆ ಸಣ್ಣವನು, ಮುಂದೆ ದೊಡ್ಡವನಾತ, ಆ ರೀತಿ ಇಲ್ಲ. ಪರಮಾತ್ಮ ಎಲ್ಲ ಕಾಲಕ್ಕೇನಾಗಿದ್ದಾನೆ, ಒಂದೇ ರೀತಿ ದೊಡ್ಡವನಾಗಿದ್ದ. ಅದಕ್ಕೆ ಅಸ್ಥಿ ಅಂತ ಅವನಿಗೆ ಹೆಸರು. ಆ ರೀತಿ ಯಾರು ತಿಳ್ಕೊತಾರಲ್ಲ, ಪುನಃ ಪುನಃ ವೃದ್ಧಿ ಮೇತಿ ತಜ್ಞಾನಂ ಹಿ ಭವೇ ಭವೇ. ಎಷ್ಟು ಇಂಪಾರ್ಟೆಂಟ್, ಅವನ ಜ್ಞಾನ ಜನ್ಮ ಜನ್ಮಕ್ಕೂ ಜಾಸ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ, ವೃದ್ಧಿ ಆಗ್ಲಿಕ್ಕೆ ಶುರುವಾಗುತ್ತೆ. ವೃದ್ಧಿ ಮೇತಿ ತತ್ರ ತಮ್ಮ ಬುದ್ಧಿ ಸೋ ಸಂಯೋಗಂ ರಭತೆ ಪೂರ್ವದೇಹಿಕಂ, ಭಗವದ್ಗೀತೆಯಲ್ಲಿ ಬಂದಿದೆ. ಜನ್ಮ ಜನ್ಮಕ್ಕೂ ಭವೇ ಭವೇ, ಭವ ಅಂದರೆ ಹುಟ್ಟು, ಭವೇ ಭವೇ ಜನ್ಮ ಜನ್ಮನಿ ಅಂತ ಅರ್ಥ. ಜನ್ಮ ಜನ್ಮದಲ್ಲೂ ಕೂಡ ಜ್ಞಾನ ಜಾಸ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ. ಯೇಷಾಂ ಆಧಿಕ್ಯ ವಿಜ್ಞಾನಂ ನೈವ ಪೂರ್ವಂ ಹರೇರ್ಭವೇತ್ ತೇಷಾಂ ಪಶ್ಚಾತ್ಯ ನೈವಶ್ಚಾತ್ ಅಭಿಭೂತಂತು ತತ್ ಪುನಃ. ಯಾರಿಗೆ ಒಂದು ಆಧಿಕ್ಯ ಜ್ಞಾನ ಎಂದು ಹುಟ್ಟೋದೇ ಇಲ್ಲ, ಅವ್ರಿಗೆ ಎಂದು ಬರೋದೇ ಇಲ್ಲ ಅಂತ ಅರ್ಥ. ಸ್ವಲ್ಪ ಬಂತು ಅಂದರೆ ಡೆವಲಪ್ ಆಗಲಿಕ್ಕೆ ಶುರುವಾಗುತ್ತೆ. ಬೀಜ ಹಾಕಿರ್ತಾನೆ, ಅಂಕುರ ಕಾಣ್, ಇನ್ನೂ ಪರವಾಗಿಲ್ಲ ಬೆಳೆಯುತ್ತೆ ಅಂತ ಅರ್ಥ. ಎಷ್ಟು ಸಾರಿ ಬಾರದೆ ಹೋದರೆ ವೇಸ್ಟ್, ಫೇಲಾಗಿ ತೆಗೆದು ಹಾಕಿಬಿಡ್ತಾರೆ. ಅದಕ್ಕೆ ತೇಷಾಂ ಪಶ್ಚಾತ್ಯ ನೈವಶ್ಚಾತ್ ಅಭಿಭೂತಂಬುದು ತತ್ ಪುನಃ ವ್ಯಂಜಕಾದ್ ವ್ಯಕ್ತಿಮಭ್ಯೇತಿ ತಸ್ಮಾತ್ ತಜ್ಞಾನ ಉತ್ತಮಂ. ಬೇಸಿಕಲಿ ಪ್ರತಿಯೊಬ್ಬ ಯೋಗ್ಯನಿಗೂ ಕೂಡ ಸ್ವರೂಪದಲ್ಲೇ ಅಸ್ಥಿ ಅನ್ನೋ ಜ್ಞಾನ ಇರುತ್ತೆ ದೇವರ ಬಗ್ಗೆ, ಅದು ಮುಂದೆ ಬೆಳೀತಾ ಬೆಳೀತಾ ಹೋಗುತ್ತೆ, ಅದನ್ನೇ ಸಾಧನೆ ಅಂತ ಕರೀತಾರೆ. ಯಾವುದಕ್ಕೆ ಹೇಳ್ತಾ ಬರೀತಾರೆ ಅದನ್ನು, ತೇತಿ ತತ್ತಃ ಸೇತಿ ಕರ್ತವ್ಯತಾಕಾರ ಶ್ರವಣಾದಿ ಸ್ವಪ್ರಯತ್ನ ಮಾತ್ರ ದೇವನೋಪಲಭ್ಯತೆ. ಇತಿ ಕರ್ತವ್ಯತಾಕ ಶ್ರವಣಾದಿ ಸ್ವಪ್ರಯತ್ನ ಮಾತ್ರ ದೇವ, ಸ್ವಪ್ರಯತ್ನ ಮಾತ್ರ ಆದರೆ ಸಾಲದು. ಕಿಂತು ತಜ್ಜನ್ಯ ಭಗವತ್ಪ್ರಸಾದ ದೇವೇತಿ ಭಾವೇನ ತದ್ದೇತೂಕ್ತಿಪೂರ್ವಕಮಃ ಅಸ್ತಿ ಇತ್ತೇವಿ. ನಮ್ಮ ಸೈಡಿಂದ ಅವೆಲ್ಲ ಮಾಡಬೇಕಾದ ಕರ್ತವ್ಯ ಆದರೂ ಕೂಡ ಆ ಕಡೆಯಿಂದ ದೇವರ ಅನುಗ್ರಹ ಮಾಡಲೇಬೇಕು. ಉಭಯೋ ಪ್ರಕೃತಿ ಪುರುಷಯೋ ತತ್ವಂ ಪ್ರಾಮಾಣಿಕತ್ವಂ ಪ್ರಕೃತಿ ಪುರುಷ ಭಾವಂ ವಾ ಭಾವಯತಿ. ಉಭಯೋ ಅಂದರೆ ಎರಡು ತತ್ವಗಳು, ಪ್ರಕೃತಿ ಒಂದತ್ವ, ಪುರುಷ ಒಂದತ್ವ. ಪ್ರಕೃತಿ ತತ್ವ ಅಂದರೆ ಚೇತನ ತತ್ವ ಮಹಾಲಕ್ಷ್ಮಿ, ಅಚೇತನ ತತ್ವ ಮೂಲ ಜಡ ಪ್ರಕೃತಿ. ಅದು ಪುರುಷರು ಅಂತ ಹೇಳಿದರೆ ಬ್ರಹ್ಮಾದಿ ಸಮಸ್ತ ಜೀವರುಗಳು ಕೂಡ, ಅವರೆಲ್ಲರಿಗೂ ಸೃಷ್ಟ್ಯಾದಿಗಳನ್ನ ಮಾಡ್ತಾನಾದ್ದರಿಂದ ತತ್ವಭಾವ ಅಂತ ದೇವರ ಹೆಸರಿದೆ. ಭಾವೈತಿ ಸಂಪಾದಯತಿ ಇದು ತತ್ವಭಾವೋ ಭಗವಾನ್ ತೇನ ತತ್ ಪ್ರಸಾದೇನೇತಿ ಯಾವತ್. ಅಂತ ಪರಮಾತ್ಮ ಅನುಗ್ರಹದಿಂದ ಇವನಿಗೆ ಜ್ಞಾನ ಬೆಳೆಯೋದು, ವೃದ್ಧಿಯಾಗುತ್ತದೆ. ಸರ್ವಸ್ಮಾತ್ ಅಧಿಕತೆಯ ಅಸ್ತಿ ಇತ್ತೇವ ಜ್ಞಾತವ್ಯ ಪುರುಷ ಇತ್ಯನುಷಂಗ. ಬರೀ ದೇವರಿದ್ದಾನೆ ಅಂತ ತಿಳ್ಕೊಂಡ್ರೆ ಸಾಲದು, ಎಲ್ಲರಿಗೆ ದೊಡ್ಡವನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಅಂತ ತಿಳ್ಕೊಂಡ್ರೆ ದೇವ್ರ ಬಗ್ಗೆ ತಿಳ್ಕೊಂಡಂತೆ ಲೆಕ್ಕ. ನಾವು ತತ್ಪ್ರಸಾದೇನ ವಿನ ಇದಕ್ಕೆ ಅನುಗ್ರಹನೇ ಬೇಕು. ಮುಕ್ತಿ ಹೇತು ಭಗವತ್ ಪ್ರಸಾದಶ್ಚ ತತ್ಪ್ರಸಾದ ಜನ್ಯ ಈಶ್ವರ ವಿಷಯೋಪಲಂಭಾದಿತ್ಯಾಹ. ಮುಕ್ತಿ ಹೇತುವಾದ ಭಗವತ್ಪ್ರಸಾದ ಅನ್ನೋದು ತತ್ಪ್ರಸಾದ ಜನ್ಯ ಈಶ್ವರ ವಿಷಯ ಉಪಲಂಭಾದಿತ್ಯಾಹ. ಆತನ ಪ್ರಸಾದ, ಆತನ ವಿಷಯ ಅಸ್ತಿತ್ತೇವೇತಿ. ಸರ್ವಾಧಿಕತೆಯ ಅಸ್ತಿತ್ವಾದ ಅಸ್ತಿತಿ ನಾಮ. ಸರ್ವಾಧಿಕತೆಯ ಅಸ್ಥಿ ಅಂತ ಅನಿಸಿರೋದ್ರಿಂದ ಅಸ್ಥಿ ಅಂತ ಹೆಸರೇ ಇದೆ. ಭಗವಾನ್ ಇತ್ಯುಪಲಬ್ಧಸ್ಯ ಕರ್ತರಿ ನಿಷ್ಠ ಏವಂ ಉಪಲಭ್ಯಮಾನಸ್ಯ ತತ್ವಭಾವ ಪ್ರಾಗುಕ್ತ ವ್ಯುತ್ಪತ್ಯ ಭಗವಾನ್ ಪ್ರಸೀದತಿ ಪರಮಪ್ರಸಾದವಾನ್ ಭವತಿ. ಮೊದಲು ಸಾಮಾನ್ಯ ಪ್ರಸಾದ, ಆಮೇಲೆ ಪರಮಪ್ರಸಾದ, ಅದಕ್ಕೆ ಮಹಾಪ್ರಸಾದ ಅಂತ ಕರೀತಾರೆ. ಮಹಾಪ್ರಸಾದ, ಮಧ್ಯಮ ಪ್ರಸಾದ, ಅಧಮ ಪ್ರಸಾದ. ಮೋಕ್ಷ ಆಗ್ಬೇಕಾದ್ರೆ ಏನಾಗಬೇಕು? ಮಹಾಪ್ರಸಾದ ಸಿಗಬೇಕು. ಮೊದಲು ಜ್ಞಾನ ಬರಬೇಕಾದ್ರೆ ಓದಕ್ಕೆ ಅವಕಾಶ ಸಿಕ್ತು, ದೇವರ ಅನುಗ್ರಹ ಮಾಡಿದ್ದಾನೆ ಅಂತ ಅರ್ಥ. ಅರ್ಥ ಆಗ್ಲಿಕ್ಕೆ ಶುರುವಾಯಿತು, ಅನುಗ್ರಹ ಜಾಸ್ತಿ ಅಂತ ಅರ್ಥ. ಅದು ಬೆಳೆಯಕ್ಕೆ ಶುರುವಾಯಿತು, ಇನ್ನೂ ಜಾಸ್ತಿ ಅಂತ ಅರ್ಥ. ದೇವರು ಕಂಡ, ಭಾರಿ ಅನುಗ್ರಹ ಅಂತ ಅರ್ಥ. ಮೋಕ್ಷ ಕೊಡಬೇಕಾದ್ರೆ ಪರಮಾನುಗ್ರಹ ಮಾಡಬೇಕು. ಅನುಗ್ರಹದ ಅನೇಕ ಸ್ಟೇಜ್ಗಳು, ಅದನ್ನು ತಿಳ್ಕೊಳೋದಕ್ಕೆ ಇಷ್ಟೆಲ್ಲ ಬೇಕು ಅಂತ ಹೇಳಿದರು. ಅಲ್ಲೇನಿದೆ ಈಗ, ಪುನಃ 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 ವೃದ್ಧಿ ಮೇತಿ ಆಧಿಕ್ಯಂ ಜ್ಞಾಯತೆ ಸತ್ತಃ ಪ್ರಸಾದಶ್ಚ ತಥಾವಿಧ ಇತ್ಯತ್ರ ಕಾಬುಹೋ ಕಶ್ಚ ವೇದೇಶ ತೀರ್ಥರು ಬರೀತಾರೆ. ಏಷ ತತ್ಪ್ರಸಾದಾದಿತಿ ತೇನ ಶಬ್ದೋ ವ್ಯಾಖ್ಯಾತಃ ಪ್ರಸಾದಶ್ಚನ ಸರ್ವಸಾಧಾರಣಿತಿ ಭಾವ ಅನಾದೀತಿ ಅನಾದಿಕಾಲಮಾರಭ್ಯ ಇತಿ ಕಿಮರ್ಥಂ ವಕ್ತವ್ಯಂ ಪೂರ್ವಂ ಆಧಿಕ್ಯ ಜ್ಞಾನರಹಿತಶ್ಚಾಪಿ ಭಗವತ್ಪ್ರಸಾದ ತತ್ಪಶ್ಚಾತ್ ತಜ್ಞಾನಂ ಭವತಿ ಇತ್ತೇವ ಖಿನ್ನ ಸ್ಯಾದಿತ್ಯತಃ. ಅವರು ಅದನ್ನು ಹಿಡಿದಿಲ್ಲ. ಅನಾದೀತಿ ತನ್ನು ಅನಾದಿ ಅಸ್ಮಾಸು ಪಶ್ಚಾ, ಹೀಗೆ ಅರ್ಥ ಮಾಡಿಕೊಂಡ್ರೆ ಸರಿ. ಆಧಿಕ್ಯಂ ಜ್ಞಾಯತೆ ಸತ್ತಃ, ಸತತಃ ಅಂದರೆ ಪರಮಾತ್ಮನಿಂದ ಅಂತ ಅರ್ಥ. ಸತ್ ಅಂದರೆ ಪರಮಾತ್ಮ, ಅವನಿಂದ, ಅವನ ಪ್ರಸಾದದಿಂದ ಸಾಧ್ಯನೇ ಹೊತ್ತು ಇಲ್ಲದವರು ಸಾಧ್ಯ ಇಲ್ಲ. ಅದೇ ದೇವರ ಅಧಿಕ ಅಂತ ತಿಳಿಬೇಕಾದ್ರೂ ಕೂಡ ಏನಾಗಬೇಕು, ದುರ್ಯೋಧನಿಗೆ ಅಧಿಕ ಅಂತ ಗೊತ್ತಾಗಲೇ ಇಲ್ಲ. ಗೊತ್ತಾಯ್ತಾ, ಇವನು ಏನೋ ಸ್ವಲ್ಪ ಸುಪೀರಿಯರ್ ಇದ್ದಾನೆ ಅಷ್ಟೇ, ವಯಸ್ಸಿನಲ್ಲಿ ನನಗಿಂತ ಸ್ವಲ್ಪ ಚಿಕ್ಕವನೇ, ವಯಸ್ಸು ದುರ್ಯೋಧನ ಸ್ವಲ್ಪ ದೊಡ್ಡವನು, 5 ತಿಂಗಳು ದೊಡ್ಡವನು ಕೃಷ್ಣಗಿಂತ, ಗೊತ್ತಾಯ್ತಾ. ಅವನಿಗೆ ಅಸ್ಥಿ ಅಂದ್ಬಿಟ್ಟು ಆಧಿಕ ಜ್ಞಾನ ಬರಲೇ ಇಲ್ಲ ಅವನಿಗೆ. ಯಾರೋ ಫ್ರೆಂಡ್ ಎದ್ಮೆ ಕೈ ಹಾಕೊಂಡು ಮಾತಾಡಲಿಕ್ಕೆ ಬಂದಾಗ ಬಂದ, ಅವನಿಗೇನಾಗಲಿಲ್ಲ, ಪ್ರಸಾದ ಸಿಗಲಿಲ್ಲ. ಆ ಸತಃ ಅಂತ ದೇವರ ಬಗ್ಗೆ ಸತತಃ ಅವನ ಅಸ್ತಿತ್ವೇನ ಉತ್ತಮನಾಗಿದ್ದಾನೆ ಅಂತ ತಿಳ್ಕೊಂಡ್ರೆ ಮಾತ್ರ ಪ್ರಸಾದ ಹೊರತು, ಬರೀ ಇದ್ದಾನೆ ಅಂತ ತಿಳ್ಕೊಂಡ್ರೆ ಸಾಲದು. ಅಧಿಕ ಅಂತ ತಿಳ್ಕೋಬೇಕು, ಸರ್ವಾಧಿಕ ಅಂತ ತಿಳ್ಕೋಬೇಕು, ಸರ್ವದಾ ಅಧಿಕ ಅಂತ ತಿಳ್ಕೋಬೇಕು, ಸರ್ವಥಾ ಅಧಿಕ ಅಂತ ತಿಳ್ಕೋಬೇಕು. ಆಧಿಕ್ಯದಲ್ಲೂ ಕೂಡ ಅತಿ ಶ್ರೇಷ್ಠವಾದ ಆಧಿಕ್ಯ ಉಂಟು. ಹೌದು ಹೌದು, ಸಹ ಯದಾ ಭಗವಾನ್ ಅವನ ಅನುಗ್ರಹದಿಂದ, ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾಃ ಯೇ ಅಸ್ಯ ಹೃದಿ ಸ್ಥಿತಾಃ ಅಥ ಮರ್ತ್ಯೋ ಅಮೃತೋ ಭವತಿ ಅತ್ರ ಬ್ರಹ್ಮ ಸಮಶ್ಚುತೆ. ವೆರಿ ಇಂಪಾರ್ಟೆಂಟ್. ಸರಿಯಾಗಿದೆ, ಎಲ್ಲಿವರೆಗೆ ಸಾಧನೆ ಇದು? ಒಂದು ನಮ್ಮ ಸಾಧನೆ ಮುಂದೆ ಹೋಗುವಂತೀರಿ, ಎಲ್ಲಿವರೆಗೆ ಹೋಗಬೇಕು ಅಂತ ಕೇಳಿದರೆ ಅದು ಗುಟ್ಟು ಹೇಳ್ತಾರೆ, ಭಾಳ ಇಂಪಾರ್ಟೆಂಟ್. ನಮ್ಮ ಸಾಧನೆ ಮುಗಿದಿದೆ ಅಂತ ಯಾವಾಗ ಗೊತ್ತಾಗುತ್ತೆ? ಅದು ಪ್ರಶ್ನೆ ತಾನೆ. ಸುಮ್ಮನೆ ಹೋಗ್ತಾ ಇರೋ ಅಂತ ಕೇಳಿ ಎಲ್ಲಿವರೆಗೆ ಹೋಗಬೇಕು ಅಂತ ಕೇಳ್ತಾರೆ, ಉತ್ತರ ಕೊಡ್ತಾರೆ. ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾ ಯೇಷ ಹೃದಿ ಸ್ಥಿತಾಹ. ಅವನ ಮನಸ್ಸಲ್ಲಿ ಏನೇನು ಕಾಮನೆಗಳಿರುತ್ತಲ್ಲ, ಒಂದು ಕಾಮನೆ ಬರಲೇಬಾರದು. ಆ ಸ್ಟೇಜ್ ರೀಚ್ ಆದರೆ ಅವನು ಅಪರೋಕ್ಷ ಜ್ಞಾನ ಆಗ್ತಿದ್ದಾನೆ ಅಂತ ಅರ್ಥ. ಅದೇ ಟೆಸ್ಟ್. ಈಗ ನಿಮ್ಗೆ ಜಾಸ್ತಿ ಆಗ್ತಾರೆ, ದಿವಸ ದಿವಸಕ್ಕೆ ಇನ್ನೇನಾಗುತ್ತಾಗ, ಆವಾಗ ಇನ್ನು ವಾಪಸ್ ಹೋಗ್ತಿದ್ದಾನೆ ಅಂತ ಅರ್ಥ. ಮೊದಲು ನೋಡಿದ 10 ಕಿಲೋಮೀಟರ್ ಇತ್ತು, ಆಮೇಲೆ ನೋಡಿದ 15 ಕಿಲೋಮೀಟರ್ ಅಂತಾಯ್ತು, ದಾರಿ ತಪ್ಪಿದೆ ಅಂತ ಅರ್ಥ. ಮುಂದೇನೋ 5 ಕಿಲೋಮೀಟರ್ ಹಾಕಿ ಬರ್ತಾ ಬರ್ತಾ ಕಡಿಮೆ ಆಗ್ಬೇಕು ತಾನೇ. ಕಡಿಮೆ ಆಗಲೇ ಇಲ್ಲ ಅಂದರೆ ಅವ್ರ ಸಾಧನೆ ಮುಂದೆ ಇರೋದೇ ಇಲ್ಲ. ಎಷ್ಟು ಪ್ರಯಾಣ ವೇಷ್ಟು, ದುಡ್ಡು ವೇಷ್ಟು, ಟೈಮ್ ಎಲ್ಲ ವೇಸ್ಟ್. ಅದು ಕಡಿಮೆ ಆಗ್ತಿದ್ರೆ ಸಾಧಕ. ಕೊನೆ ಎಂಡೇನೋ ಒಂದು ಕಾಮನೆ ಉಡಿಬಾರದು. ಅದೇ ಭಗವದ್ಗೀತೆಯ ಮಾತು, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಒಂದೊಂದು ಕಾಮನೆ ಬಿಟ್ಟರೆ ಸಾಲದು, ಏನಾಗಬೇಕು, ಎಲ್ಲ ಕಾಮನೆ ಬಿಟ್ಟುಬಿಡಬೇಕು. ಆವಾಗ ಆತ್ಮನ್ನೇ ವಾತ್ಮನಾ ತುಷ್ಟ ಚಿತ್ತಪ್ರಜ್ಞೆ ಸ್ತದೋಚ್ಚೆ. ಇದು ಅರ್ಥ ಮಾಡಿಕೊಂಡ್ರೆ ಮಾಫಲೇಶು ಕದಾಚಾರ ಅನ್ನೋದಕ್ಕೆ ಅರ್ಥ ಇದೆ. ಫಲ ಯಾವ ಬಿಡ್ತಾ ಬಿಡ್ತಾ ಹೋಗ್ತೀಯ, ಮೋಸ್ಟ್ಗೆ ಹತ್ರ ಹೋಗ್ತೀಯ, ಆದ್ದರಿಂದ ಹಾಗೆ ಮಾಡು. ಮನುಷ್ಯನಾಗೆ ಮಾಡಿ, ಇನ್ಯಾರು ಮಾಡ್ಕೋಬೇಕು ಸಾಧನೆ ಅಂತ ಹೇಳ್ಬಿಟ್ಟಿದ್ದಾರಲ್ಲ. ಆಗುತ್ತೆ ಆಗುತ್ತೆ ಆಗುತ್ತೆ, ಕ್ರಮೇಣ ಓವರ್ನೈಟ್ ಆಗೋದಿಲ್ಲ, ನಿಧಾನವಾಗಿ ಆಗ್ಬೇಕು. ಮೊದಲು ಚಿಕ್ಕ ಮಗು ಆಗಿದ್ದ ಹಾಗೆ ನಡ್ಕೋತಾನೆ, ಸ್ವಲ್ಪ ವಯಸ್ಸಾದ್ಮೇಲೆ ಚೇಂಜ್ ಮಾಡ್ಕೋತಾನೆ, ಹೋಗ್ತಾನೆ, ಕೆಲವೆಲ್ಲ ಅಭ್ಯಾಸಗಳು ಬದಲಾಯಿಸ್ಕೊತ ಹೋಗ್ತಾನೆ. ಸೊ ದೊಡ್ಡವನು ಗುರುತು, ಚಿಕ್ಕ ಮಗು ಏನು ಮಾಡುತ್ತೆ, ಎಲ್ಲೋ ಬಿಡಿಸ್ತಾ ಇರ್ತಾನೆ, ನನಗೆ ಜೋರಾಗಿ ಕೂಗುತ್ತೆ, ನನಗೆ ಮೈಸೂರು ಪಾಕ ಅದು ಕೂಗುತ್ತೆ, ಅದು ಬೈತಾನೆ ಇವನು, ಹಾಗೆಲ್ಲ ಮಾಡುವಾರ ಕೂಡಿ ಬಡಿತಾನೆ. ಅವನಿಗೂ ಬೇಕು ಮೈಸೂರು ಪಾಕ, ಆದರೆ ಏನು ಮಾಡೋದಿಲ್ಲ, ರೀಸೆಂಟ್ ಆಗಿದ್ದಾನೆ. ಅವ್ರು ಬಂದಾಗ ಹಾಕ್ಸೋತಾನೆ, ಮತ್ತೆ ಇನ್ನೊಂದು ಹಾಕಿ ಅಂತ ಕೇಳೋದಿಲ್ಲ, ಮಗು ಕೇಳೋದು ಇವನು ಕೇಳೋದಿಲ್ಲ. ಅವ್ರು ಹಾಕಿದ್ರೆ ಹಾಕ್ಸೋತಾನೆ, ಬೇಕಿದ್ರು ಕೂಡ ಕೇಳಿ ಹುಡುದವ್ರದ್ದು ಆಭಾಸ ಬರೋದನ್ನು ಕೊಡ್ತಾನೆ. ಇನ್ನೂ ದೊಡ್ಡವನ ಏನು ಮಾಡ್ತಾನೆ, ಅವ್ನು ಹಾಕಿದ್ರೇನು ಬಿಟ್ಟರೆ ನಾ ಕಡೆ ಗಮನ ಕೂಡ ಇಲ್ಲ, ಆ ಸ್ಥಿತಿ ಬರಬೇಕು. ಅದು ಹೈಯೆಸ್ಟ್, ಅದು ಓವರ್ ನೈಟ್ ಬರೋದಿಲ್ಲ, ಕೇಳಿ 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 ಬರಬೇಕು. ಅಂತಃಕರಣ ಕಾಮಾನ ಜಾಗೋ ವ್ಯಕ್ತಿ ಸ್ಥಿದಾತ್ಮ ಉಂತ ಯದಾ ಸರ್ವೇ ಪ್ರಮುಚ್ಯಂತೆ ಕಾಮ ಈ ಅಸ್ಯ. ಕಾಮನೆ ಎಲ್ಲಿರುತ್ತೆ, ಹೃದಯದಲ್ಲೇ ಇರುತ್ತೆ ಸಮಸ್ಯೆ, ಹೊರಗೆ ಕಾಣೋದಿಲ್ಲ, ಅದು ಒಳಗಿರೋದ್ರಿಂದ ನಮಗೆ ಗೊತ್ತಾಗೋದಿಲ್ಲ. ಅಥ ಮರ್ತ್ಯ, ರೋಗ ಎಲ್ಲಿರುತ್ತೆ, ಯಾವಾಗಲೂ ದೇಹದೊಳಗಿರುತ್ತೆ ರೋಗ. ಆ ಫಲಾಪೇಕ್ಷೆಯ ರೋಗ ಎಲ್ಲಿರುತ್ತೆ, ಮನಸ್ಸಿನೊಳಗಿರುತ್ತೆ, ಇನ್ನೂ ಡೇಂಜರಸ್, ಅದು ಇನ್ನೂ ಡೀಪ್ ರೂಟೆಡ್. ಅಥ ಮರ್ತ್ಯೋ ಅಮೃತ ಭವತಿ. ಕೆಲವು ಫಿಸಿಕಲ್ ಇದನ್ನು ಡಯಾಗ್ನೋಸ್ ಮಾಡೋದು ಸುಲಭ, ಮೆಂಟಲ್ ಮಾಡೋದು ಭಾರಿ ಕಷ್ಟ, ತುಂಬ ಕಷ್ಟಪಡಬೇಕಾಗತ್ತೆ. ಮನಸ್ಸಿಗೆ ಯಾವ ರೀತಿ ಅವನು ಅಪ್ಸೆಟ್ ಆಗಿದ್ದಾನೆ ತಿಳ್ಕೋಬೇಕಾದ್ರೆ ಸುಲಭ ಸಾಧ್ಯ ಅಲ್ಲದು, ಯಾಕೆ ಅಬ್ಸ್ಟ್ರಾಕ್ಟ್ ಆಗ್ತಾ ಬರೋದ್ರಿಂದ ಡಿಫಿಕಲ್ಟ್ ಆಗುತ್ತೆ. ಅಥ ಮರ್ತ್ಯ ಅಮೃತ ಭವತಿ, ಈ ಸಾಯ್ತಕ್ಕಂಥ ಮನುಷ್ಯ ಸಾವನ್ನು ಗೆದ್ದು ಬಿಡ್ತಾನೆ. ತತ್ರ ಬ್ರಹ್ಮ ಸಮಷ್ಣುತೆ, ದೇವ್ರ ಹತ್ರ ಹೋಗ್ತಾನೆ. ಆಗ ಇದು ಬಿಡುಗಡೆ ಕಂಡು ದೇವ್ರ ಹತ್ರ ಹೋಗ್ತಾನೆ. ಅಂತಃಕರಣ ಕಾಮಾನಾಂ ತ್ಯಾಗೋ ವ್ಯಕ್ತಿ ಚಿದಾತ್ಮನ. ಕಾಮಾನಾಂತು ತದಾ ಮುಕ್ತೋ ಮೃತ್ಯುಂ ನೈವಾಭಿಯಾಶ್ಯತಿ. ಅಂತಹ ಕರಣ ಅಂತಃಕರಣ ಕಾಮಾನಂ, ಅಂತಃಕರಣ ಕಾಮ ಅಂದ್ರೇನು, ಮನಸ್ಸಿನೊಳಗಿರ್ತಕ್ಕಂಥ ಕಾಮಗಳು, ಅಂತಃಕರಣದಲ್ಲಿರ್ತಕ್ಕಂಥ ಕಾಮಗಳ ತ್ಯಾಗವೇ ವ್ಯಕ್ತಿ ಚಿದಾತ್ಮನ. ಆಗ ಜ್ಞಾನ ವ್ಯಕ್ತಿಗೆ ಒಳ್ಳೆ ಅವಕಾಶ ಸಿಗುತ್ತೆ. ಕಾಮಾನಾಂತು ತದಾ ಮುಕ್ತ ಮೃತ್ಯುಂ ನೈವಾಭಿಯಾಶ್ಯತಿ. ಆಗ ಕಾಮಾನಂ ತದಾ ಮುಕ್ತ, ಆಗ ಕಾಮಾನಂ ಸಕಾಶಾತ್ ಮೃತ್ಯುಂ ನೈವಾಭಿಯಾಶ್ಯತಿ. ಕಾಮನೆಗಳ ಹೊಡೆತಕ್ಕೆ ಸಿಗೋದಿಲ್ಲ, ಅದು ದಾಟಿದ ಮೇಲೆ ಕಾಮನೆಗಳನ್ನ ದಾಟಿ ಹೋಗ್ಬಿಡ್ತಾನೆ, ಅದು ಗುರುತು. ಅದೇ ಭಗವದ್ಗೀತೆಯಲ್ಲಿ ಬಂದಿರೋ ಮಾತುಗಳೇ ಇಲ್ಲಿ ಪೂರ್ತಿ ಕಠೋಪನಿಷತ್ತಿಗೆ ಅದಕ್ಕೂ ಭಾರಿ ಸಂಬಂಧ. ಸಾದೃಶ್ಯ ಪ್ರಸಾದ ಸಾಧ್ಯಂ ಫಲಮಾಹ ಯದೀತಿ ಪರಮ ಪ್ರಸಾದೇ ಸತಿ ಪಶ್ಚಾತ್ ಯೇ ಹೃದಿ ಸ್ಥಿತಾಹ ಅಂತಃಕರಣಗತಾಹ ಸರ್ವೇ ಕಾಮಾಹ ತೇ ಯದಾ ಪ್ರಮುಚ್ಯಂತೆ ಕರ್ಮಕರ್ತರಿ ಪ್ರಯೋಗ ಮುಕ್ತಾ ಭವಂತಿ. ಅವು ಪ್ರಮುಚ್ಯಂತೆ ಅಂದರೆ ಅವುಗಳಿಂದ ಬಿಡುಗಡೆ ಕಾಣ್ತಾನೆ ಅಂತ ಅರ್ಥ. ಅಪಗಚ್ಚಂತಿ ಇತಿ ಯಾವತ್, ಕಾಮನೆಗಳು ಬಿಟ್ಟು ಹೋಗ್ಬಿಡ್ಬೇಕು. ಅಥ ಅನಂತರಂ ಮರ್ತ್ಯ ಅಮೃತ ಭವತಿ ಮೃತ್ಯುಂನೈವ ಪ್ರಪದ್ಯತೆ. ಅಥ ಅನಂತರಂ ಮರ್ತ್ಯ ಅಮೃತ ಭವತಿ ಮೃತ್ಯುನ್ನೈವ ಪ್ರಪದ್ಯತೆ. ಮಾನ್ಯ ಮುತ್ತೆ ಸಾವಿನ ಪ್ರಶ್ನೆ ಇಲ್ಲ ಅವನಿಗೆ. ಕುತಃ ಅತ್ರ ಶ್ವೇತದ್ವೀಪಾದಿ ಸ್ಥಾನ ವಿಶೇಷೇ ಬ್ರಹ್ಮ ಸಮಶ್ನುತೆ. ಅವನಿಗೆ ಬೇರೆ ಜಾಗಕ್ಕೆ ಒಯ್ದುಬಿಡ್ತಾರೆ, ಅವ ಇಂದು ಕೂಡ ಅಂತ ಯೋಚನೆ ಬರಬಾರ್ದು. ಇತಿ ಬ್ರಹ್ಮ ತಸ್ಮಾದಿತಿ ಯೋಜ್ಯಂ, ಅಂಥ ಸ್ಥಾನಕ್ಕೆ ಹೋಗ್ತಾನಾದ್ರಿಂದ ಅವನಿಗೆ ಆ ಪ್ರಶ್ನೆ ಬರೋದಿಲ್ಲ. ಯದಾ ಸರ್ವೇ ಪ್ರಭಿದ್ಯಂತೆ ಹೃದಯ ಸೇಹ ಗ್ರಂಥಯ ಅಥಮರ್ತ್ಯೋ ಅಮೃತೋ ಭವತಿ ಏತಾವದ್ ಅನುಶಾಸನಂ. ಯದಾ ಸರ್ವೇ ಪ್ರಭಿದ್ಯಂತೆ ಹೃದಯ ಸೇಹ ಗ್ರಂಥಯ, ಗ್ರಂಥಿ ಅಂದರೆ ಗಂಟು, ಅದೇ ಕನ್ನಡದಲ್ಲಿ ಗಂಟು ಅಂತಾಗಿರೋದು. ಗ್ರಂಥಯ ಗಂಟುಗಳು, ಮನಸ್ಸಿನ ನೂರಾರು ಒಂದು ಕಾಮನೆ ಬಂದರೆ ಗಂಟು ಬಿದ್ದಾಗ ಲೆಕ್ಕ, ನೂರಾರು ಗಂಟು ಬಿದ್ದಾಗ ಬಿಡ, ಅವನು ಗಂಟು ಬಿದ್ದ ಅಂತ ಕೆಲಸ ಉಪಯೋಗಿಸ್ತೇವೆ ನಾವು. ಅವಳಿಗೆ ಗಂಟು ಬಿದ್ದುಬಿಟ್ಟ ಮನುಷ್ಯ ಅಂಥೇಳಿ ಕಾಮನೆಗಳು ಒಳಗೆ ಗಂಟು ಬಿದ್ದೀವಿ, ಅದು ಸುಲಭ ಬಿಚ್ಚಲಿಕ್ಕೆ ಆಗೋದಿಲ್ಲ. ಅದನ್ನು ಐದಾರು ಬಿಚ್ಚಿ ಮುಚ್ಚಿದ್ರೆ ಸಾಲದು, ಇನ್ನೂ ಉಳ್ಕೊಂಡಿದೆ. ಎಲ್ಲ ಗಂಟು ಬಿಚ್ಚಬೇಕು ಅದಕ್ಕೆ. ಇವಾಗ ಪ್ಯಾಕ್ ಮಾಡಿರ್ತಾರೆ, ಒಂದೊಂದೇ ಬಿಡ್ತಾ, ಒಂದು ಕಡೆ ಎಲ್ಲೋ ಇರುತ್ತೆ, ಬಿಚ್ಚಲಿಕ್ಕೆ ಬರ್ತಾ ಇಲ್ಲ, ಎಲ್ಲೋ ಇನ್ನೂ ಕಟ್ ಉಳ್ಕೊಂಡಿದೆ ಅಂತ ಅರ್ಥ. ಸಚ್ ಮಾಡಿ ಅದನ್ನು ಕಟ್ ಮಾಡ್ತಾನೆ, ತಕ್ಷಣ ಓಪನ್ ಆಗುತ್ತೆ. ಆಟ ಎಲ್ಲ ಗಂಟುಗಳು ಬಿಚ್ಚಿದಾಗ ಮಾತ್ರ ಮರ್ತ್ಯ ಅಮೃತ ಭವತಿ, ಅಲ್ಲಿವರೆಗೂ ಸಾಧ್ಯ ಇಲ್ಲ. ಭವತಿ ಏತಾವತ್ ಅನುಶಾಸನಂ, ಇದು ಶಾಸ್ತ್ರ ಹೇಳಿದಂತಹ ಅನುಶಾಸನ ಇದಾದ್ರಿಂದ ಕಮ್ಯಾಂಡ್ಮೆಂಟ್, ಅನುಶಾಸನ ಕಮ್ಯಾಂಡ್ಮೆಂಟ್ ಇದು, ಅದು ಫಾಲೋ ಮಾಡಬೇಕು. ಮಿಥ್ಯಾ ಜ್ಞಾನ ಗ್ರಂಥಿ ಭಿಸ್ತು ನಿತರಾಂ ಮುಚ್ಚತೆ ಯದ ತದ ಅಮೃತತ್ವಮೇ ವೈತಿ ತದರ್ಥಂ ಚಾನುಶಾಸನಂ. ಗಂಟುಗಳ ಎರಡು ವಿಧ, ಜ್ಞಾನಕ್ಕೆ ಸಂಬಂಧಪಟ್ಟ ಬೇರೆ, ಫಲಕ್ಕೆ ಸಂಬಂಧಪಟ್ಟ ಗಂಟು ಬೇರೆ. ಫಲಕ್ಕೆ ಸಂಬಂಧಪಟ್ಟ ಬಿಸ್ತಾ ಬಿಸ್ತಾ ಹೋಗ್ಬೋದು, ಆದರೆ ಅದು ಮೂಲ ಟೈಟನ್ ಆಗಿರೋ ಮೇನ್ ಸ್ವಿಚ್ ಇದ್ದಾಗ ಯಾವುದಿದೆ, ಮಿಥ್ಯಾಜ್ಞಾನ ಗ್ರಂಥಿ ಇದೆ ಅಂತ ಹೇಳ್ತಾರೆ. ಮಿಥ್ಯಾಜ್ಞಾನ ಗ್ರಂಥಿ ಎಂಬುದು ಕನೇಕ ಅರ್ಥ. ಮಿಥ್ಯಾಜ್ಞಾನ ಗ್ರಂಥಿ, ತಪ್ಪು ತಿಳ್ಕೊಳ್ಳಿಕ್ಕೆ ಅಂತಕ್ಕಂಥ ಗಂಟಿದೆ, ಅಥವಾ ಜಗನ್ಮಿಥ್ಯಾ ಅಥವಾ ಜ್ಞಾನ ರೂಪವಾದ ಗ್ರಂಥಿ, ಅದ್ವೈತ ಜ್ಞಾನ ರೂಪ. ಜಗನ್ಮಿಥ್ಯಾ ಅಂತಕ್ಕಂಥ ಭಾವನೆ ಸೇರಿಬಿಡ್ತು ಅಂದರೆ ಏನಾಯ್ತು, ಅಲ್ಲಿಗೆ ದೊಡ್ಡ ಗಂಟು ಸಿಕ್ಕಾಕೊಂಡೆ ಲೆಕ್ಕ. ಅದು ಆ ಗಂಟನ್ನು ಬಿಚ್ಚಿಕೊಳ್ಳೋದು ಭಾರಿ ಕಷ್ಟ. ನಿತರಾಂ ಮುಚ್ಚತೆ ತದ, ಅದು ಹೋಯ್ತು ಅಂದರೆ ಪೂರ್ತಿ ಬಿಡುಗಡೆ ಕಂಡಾಗ ಲೆಕ್ಕ. ತದ ಅಮೃತತ್ವಮೇ ವೈತಿ ತದರ್ಥಂ ಚಾನುಶಾಸನಂ, ಆಗ ಅಮೃತತ್ವವನ್ನು ಹೋಯ್ತಾನೆ. ಅದಕ್ಕೆ ಶಾಸ್ತ್ರ ಹೊರಟಿರೋದು ಯಾತಕ್ಕೋಸ್ಕರ ಅಂದರೆ ಆ ಎಚ್ಚರಿಕೆ ಕೊಡೋಕ್ಕೆ ಶಾಸ್ತ್ರ ಹೊರಟಿರೋದು, ಹೊರತು ಬೇರೆ ದಾರಿಯಲ್ಲ. ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಉಪನಿಷತ್ತು ಪ್ರಾಕ್ಟಿಕಲ್ಲಾಗಿ ಹೇಳುತ್ತೆ. ನಚಿಕೇತನ ಮಾಡೋ ಉಪದೇಶ ಟೋಟಲ್, ಎಲ್ಲಿ ಹೇಗೆ ಬ್ರಹ್ಮಸ್ವರೂಪ ಏನು, ಹೇಗೆ ಸಾಧನೆ ಮಾಡಬೇಕು, ಹೇಗೆ ಸಿದ್ಧಿ ಬರುತ್ತೆ, ಎಲ್ಲಿವರೆಗೂ ಮಾಡಬೇಕು, ಅದ್ರ ಫಲಿತಾಂಶ ಏನು, ಎಲ್ಲವನ್ನೂ ಹೇಳುತ್ತಾರೆ. ಶತಂಚೈಕಾಚ ಹೃದಯ, ಅದಾಗಿ ತಲೆ ಖಂಡಾರ್ಥ ಆಗ್ಬೇಕಾ, ಹೃದಯಗತ ಸರ್ವಕಾಮತ್ಯಾಗ ಕದಾ ಇತ್ಯತಃ ತತ್ಕಾರಣ ವಿದ್ಯಾಹಂಕಾರ ಕರ್ಮಣಾಂ ಹೃದಯ ಗ್ರಂಥೀನಾಂ ಯದಾ ತ್ಯಾಗ ತದಾ ಇತ್ಯಾಹ ಯದಿ. ಅದಕ್ಕೆ ಒಂದೊಂದೇ ಫಲ ಬಿಡ್ತಾ ಬಿಡ್ತಾ ಎಷ್ಟೋದ್ರೂ ಕೂಡ ಒಳಗೆ ಏನಾಗಿದೆ, ಇನ್ನು ಒಂದು ಕಡೆ ಗಂಟೆ ಎಲ್ಲೋ ಉಳ್ಕೊಂಡು ಹೋಗುತ್ತೆ. ಮೂಲ ಗಂಟೆ ಸಿಗೋದು ಅಂದರೆ ಮಿಥ್ಯಾಜ್ಞಾನದ ಗಂಟು, ಅದು ಬೇದಾಗಬೇಕು. ಅದು ಒಂದು ಬ್ಲಾಸ್ಟ್ ಆಯ್ತಂದರೆ ಆಟೋಮೆ ಎಲ್ಲ ಹೋಗಿಬಿಡ್ತಾವೆ, ಬೇರೆ ಕತ್ತರಿಸಿದರೆ ಇಡೀ ಮರಣ ಬಿದ್ದು ಹೋಗುತ್ತಲ್ಲ. ಸೊ ಒಂದೊಂದೇ ನಾವು ಕಟ್ ಮಾಡೋದಕ್ಕಿಂತ ಮೂಲನೇ ಕಟ್ ಮಾಡೋಕ್ಕೆ ಶುರು ಮಾಡಬೇಕು. ಯದಿ ಅದಕ್ಕೆ ಮಿಥ್ಯಾಸಿದ್ಧಾಂತ ಹೋಗಬೇಕು ಅಲ್ಲಿಗೆ. ಅದನ್ನ ಹೇಳೋದಕ್ಕೆ ಮಿಥ್ಯಾಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜೈತೀರ್ಥಾಖ್ಯ ತರಣಿ ಪಾಸತಾಮ್ನೋ ಹೃದಂಬರೆ. ಮಿಥ್ಯಾಸಿದ್ಧಾಂತ ಅಂತ ಹೇಳಿದರೆ ಎಲ್ಲ ವಿಧವಾದ ತಪ್ಪು ತಿಳುವಳಿಕೆ ಹೋಗಬೇಕು. ಮುಖ್ಯವಾಗಿ ಯಾರ ಬಗ್ಗೆ, ದೇವ್ರ ಬಗ್ಗೆ. ದೇವ್ರ ಬಗ್ಗೆ ತಪ್ಪು ತಿಳುವಳಿಕೆ ಇತ್ತು ಅಂದರೆ ಫಜೀತಿ, ಅದೆಲ್ಲ ಹೋಗಬೇಕಾದ್ರೆ ಅದು ಅನುಗ್ರಹ ಬೇಕು ಅಂತ ಅರ್ಥ. ಇಹ ಮಾನುಷ ದೇಹೇ, ಮನುಷ್ಯರಿಗಾಗತ್ತ ಅಂತ ಕೇಳಿದ್ರಲ್ಲ, ಇಲ್ಲೇ ಆಗಬೇಕಾಗ್ತದೆ. ಇಹ ಮಾನುಷ ದೇಹೇ, ಮನುಷ್ಯ ದೇಹದಲ್ಲೇ ಆ ಸಾಧನೆ ಆಗಬೇಕು. ಹೃದಯಶ್ಚ ಸರ್ವೇ ಗ್ರಂಥಯ ಹೃದಯಸ್ಥ ಅವಿದ್ಯಾದಿ ಗ್ರಂಥಯ ಯದಾ ಪ್ರಭಿದ್ಯಂತೆ, ಅವೆಲ್ಲ ಬ್ಲಾಸ್ಟ್ ಆಗಬೇಕು. ಅಪಯಂತಿ ಅಥ, ದೂರ ಸರಿದ್ರೆ ಮತ್ತೆ ಬರೋ ಚಾನ್ಸ್ ಇದೆ. ಅದು ನಾಶ ಮಾಡಿಬಿಟ್ರೆ ಯೋಚನೆ, ಡಾಕ್ಯುಮೆಂಟ್ ಸುಟ್ಟು ಹಾಕಿಬಿಟ್ರೆ ಹೇಗೋ ಹಾಗೆ. ಪ್ರಭಿದ್ಯಂತೆ ಅಪಯಂತಿ ಅಥ ತದಾ ಸರ್ವಕಾಮ ಪ್ರಹಾಣೇನ ಮರ್ತ್ಯ ಅಮೃತೋ ಮುಕ್ತೋ ಭವತಿ. ಅಥ ತದಾ ಸರ್ವಕಾಮ ಪ್ರಹಾಣೇನ, ಎಲ್ಲ ಕಾಮನೆಗಳು ಕಳ್ಕೊಂಡ್ಬಿಟ್ಟು ಮುಕ್ತನಾಗ್ತಾನೆ. ಏತಾವದ್ ಅನುಶಾಸನಂ ನಿಷ್ಕಾಮ ಕರ್ಮ ಶ್ರವಣ ಮನನ ಧ್ಯಾನ ಕರ್ತವ್ಯೋಕ್ತಿ ಪರಂ ಶಾಸ್ತ್ರಮೇತಾವತ್. ಇದೇ ಶಾಸ್ತ್ರ, ನಿಷ್ಕಾಮ ಕರ್ಮ ಮಾಡಿ, ಶ್ರವಣ ಮಾಡಿ, ಮನನ ಮಾಡಿ, ಧ್ಯಾನ ಮಾಡಿ, ಇವೆಲ್ಲ ಹೇಳ್ತಾ ಇದೆಯಲ್ಲ ಶಾಸ್ತ್ರದ ಉದ್ದೇಶ ಅನ್ನೋದು, ಅದಕ್ಕೋಸ್ಕರ ಹೊರತು ಬೇರೆ ಅಲ್ಲ. ಶತಂಚೈಕಾ ಹೃದಯಸ್ಯ ನಾಡ್ಯ ತಾಸಾಂ ಮೂರ್ಧಾರವಭಿನಿಸ್ರುತೈಕಾ ತಯೋರ್ಧ್ವಮಯನ್ನಮೃತತ್ವಮೇತಿ ವಿಶ್ವಂಗನ್ಯಾ ಉತ್ಕ್ರಮಣೇ ಭವಂತಿ. ಇದು ಮಾರ್ಗ, ಹೇಗೆ ಹೋಗ್ತಾನೆ, ಹೋದ್ಮೇಲೆ ಕೊನೆಯ ದೇಹ ಕೂಡ ಇಬ್ಬಿಡ್ತಾನೆ ಅಂತ ಹೇಳ್ತಾರೆ. ಆ ರೀತಿನೇ ಬೇರೆ. ವಿ ಐ ಪಿ ಪಾಸ್ ಇದ್ದಾಗ ಬೇರೆ ರೂಟ ಕರ್ಕೊಂಡು ಈ ಜಾಗ ಕರ್ಕೊಂಡು ಹೋಗೋದಿಲ್ಲ, ಏನು ಮಾಡ್ತಾರೆ ಅವರು, ಇಲ್ಲಿ ಫುಲ್ ಆಗಿಬಿಟ್ಟು ಇನ್ನೊಂದು ಸುಖ ಸುಖವಾಗಿ ಕರ್ಕೊಂಡು ಹೋಗಿಬಿಟ್ಟಿರ್ತಾರೆ. ಇಲ್ಲೆಲ್ಲ ಒದ್ದಾಡ್ತಿರ್ತಾರೆ, ಆ ಕಡೆ ಮುಂದೆ ಕೂಡಿಸ್ಬಿಡ್ತಾರೆ. ಅದೇ ಈ ದಾರಿ ಇದೆ, ಹೊಸ ದಾರಿ. ಶತಂಚೈಕಾ ಹೃದಯಶ್ಯ ನಾಡ್ಯ ತಾಸಾಂ ಮೂರ್ಧಾನ ಅಭಿನಿಸ್ರುತೈಕಾ, ಒಟ್ಟು 101 ನಾಡಿಗಳಿವೆ ಅಂತ ಹೇಳ್ತಾರೆ. ಒಟ್ಟು 101 ನಾಡಿ ದೇಹದಲ್ಲಿದೆ. ಇರೋ 72,000 ನಾಡಿಗಳು, ಅದರಲ್ಲಿ 1,000 ಪ್ರಧಾನ, 500 ಅದರಲ್ಲಿ 100 ಪ್ರಧಾನ, ಅದರಲ್ಲಿ 1 ಪ್ರಧಾನ. ಶತಂಚೈಕಾ ನಾಡ್ಯ ಹೃದಯಸ್ಯ ನಾಡ್ಯ ತಾಸಾಂ ಮೂರ್ಧಾನಂ ಅಭಿನಿಸ್ರುತೈಕ, ಒಂದಿದೆ ಅದು ತಲೆಯವರೆಗೂ ಬಂದಿರತಕ್ಕಂಥ ನಾಡಿ. ಅದು ಉಳಿದ ನಾಡಿಗಳಲ್ಲಿ ಡಿಬೇಟ್ ಆಗ್ತಾ ಹೋಗುತ್ತೆ. ಇದೇನು ಮಾಡುತ್ತೆ, ಇದು ಸ್ಟ್ರೈಟಾಗಿ ತಲೆಯವರೆಗೂ ಬಂದಿರತಕ್ಕಂಥ ನಾಡಿ. ತಾಸಾಂ ಮೂರ್ಧಾನಂ ಅಭಿನಿಸ್ರುತ ಏಕ, ಅದಕ್ಕೆ ಸುಷುಮ್ನ ಅಂತ ಅದಕ್ಕೆ ಹೆಸರು. ತಯಾ ಊರ್ಧ್ವಮಾಯನ್, ಆ ನಾಡಿಯಿಂದ ಹೊರಟ ಅಂದರೆ ಮತ್ತೆ ವಾಪಸ್ ಬರೋದಿಲ್ಲ. ತಯಾ ಊರ್ಧ್ವಮಾಯನ್, ಅದನ್ನು ಮೇಲ್ಮುಖವಾಗಿ ಹೊರಟು ಬಿಟ್ಟಾಗ ಏತಿ ವಿಶ್ವಗನ್ಯ ಉತ್ಕ್ರಮಣೆ ಭವಂತಿ. ಉಳಿದ ನಾಡುಗಳೆಲ್ಲ ಉತ್ಕ್ರಮಣೆ ಬೇರೆ ಕಡೆಯಿಂದ ಹೋಗಿಬಿಟ್ರೆ ಮತ್ತೆ ಯಾರೆಂಡೆ ವಾಪಸ್ ಬರ್ತಾರೆ ಅಂತ ಅರ್ಥ. ಆ ರೂಟ್ ಆದರೆ ವಾಪಸ್ ಬರೋದಿಲ್ಲ, ಕರೀನ್ ಮತ್ತೆ ಬರ್ತಾರೆ ವಾಪಸ್ ಅಲ್ಲಿ ಎಲ್ಲಿ ಹೋಗ್ತಾರೆ, ದಾರಿ ಇಲ್ಲೇ ಇಲ್ಲಿ ಬರಲೇಬೇಕು ಅಂತ ಹೇಳ್ತಾರೆ. ಆ ದಾರಿ ಇಲ್ಲ ಆ ಕಡೆಗೆ, ಹೋಗ್ತಾನೆ ಬರ್ತಾನೆ ಹೋಗ್ತಾನೆ ಬರ್ತಾನೆ. ಅದು ಈ ದಾರಿಯಲ್ಲಿ ಹೋದರೆ ಮಾತ್ರ ಗ್ಯಾರಂಟಿ ಹೋಗ್ತಾನೆ ಅಂತ ಅರ್ಥ. ಇದೆಲ್ಲ ಬ್ರಹ್ಮಸೂತ್ರ ಬಂದಿದೆ ಇದೆಲ್ಲ ಕೂಡ, ಮಾರ್ಗಪಾತದಲ್ಲಿ ಇದೆ ಹೇಗೆ ಹೋಗಬೇಕು ಅಂತ ಹೇಳ್ತಾರೆ. ಅದನ್ನು ಅಂಗುಷ್ಟ ಮಾತ್ರ ಬಹಳಷ್ಟು ವಿಷಯ ವಾಕ್ಯ ಕಠೋಪನಿಷತ್ತಿನಿಂದ ಬಂದಿರೋದು ಯಾವ ಬ್ರಹ್ಮಸೂತ್ರಗಳಿಗೆ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಂಗುಷ್ಟ ಅದ್ರ ಖಂಡಾರ್ಥ. ಏವಂ ಮೋಕ್ಷ ಹೇತು ಬ್ರಹ್ಮವಿದ್ಯಾ ಮುಕ್ತ್ವ ಜ್ಞಾನಿನಃ ಚರ್ಮದೇಹ ನಿಷ್ಕ್ರಮಣೆ ಅವಶ್ಯಂ ಪೂರ್ವಂ ಧ್ಯೇಯ ಮಾರ್ಗಮಾಹ. ಚರ್ಮ ದೇಹ ಅಂದರೆ ಕೊನೆಯ ದೇಹದಲ್ಲಿ ಆಗೋದು, ಮಧ್ಯ ದೇಹದಲ್ಲಿ ಆಗೋದಿಲ್ಲ. ಯಾಕೆ ಮತ್ತೆ ಹುಟ್ಟಿ ಬರ್ತಾರೆ ಅಂದಮೇಲೆ ಅಲ್ಲಿ ನೋಡಿಲ್ಲ, ಈ ಚರ್ಮ ದೇಹದಲ್ಲಿ ಮಾತ್ರ ವಾಪಸ್ ಬರೋದಿಲ್ಲ. ಅದು ಜ್ಞಾನಿಗಳು ಇಲ್ಲಿ ಪಟ್ಟಂತ ಹೊಡ್ಕೊಂಡೋಯ್ತು ಅಂತ ಹೇಳಿರ್ತಾರೆ. ಅವಾಗ ಅದಕ್ಕೆ ಅಸಾಧ್ಯ. ಅವ್ರೇನು ಮಾಡಿ ಸುಮ್ಮ ಸುಮ್ಮನೆ ಹೇಳಿಬಿಟ್ಕೊಂಡ್ಬಿಡ್ತಾರೆ, ಹೊಡೆದು ತಾನೇ ನೋಡಿದ್ರೆ ಪಟ್ಟಂತ ಹೊಡೆದೋಯ್ತು ಅಂತ ಹೇಳ್ತಾರೆ. ಈ ಸುಳ್ಳೆ ಅವೆಲ್ಲ ನಾಟಕ, ಕೆಲವು ಪ್ರೊಜೆಕ್ಟ್ ಮಾಡೋಕ್ಕೋಸ್ಕರ ಕಲ್ಪನೆ ಮಾಡ್ತಾರೆ, ತಪ್ಪದು. ಅದು ಉಳಿದವ್ರಿಗೆ ಗೊತ್ತಾಗೋದು ಭಾರಿ ಕಷ್ಟ, ಅವರಿಗೆ ಗೊತ್ತಾಗೋದು. ಹಾಂ, ಒಡೆ ಯಾತಕ್ಕೆ ಅಂದರೆ ಅವ್ರ ಗೆತೆ ಹಿಂದಿನ ಕಾಲ ಗೆತೆಗಳು ಅಂದರೆ ಅವ್ರು ಸಿದ್ಧರು ಅಂತಲೇ ಅರ್ಥ. ಅಂಥ ಕಾಲ ಇತ್ತು, ಸನ್ಯಾಸ ಕೊಡೋದೇ ಅಂಥವ್ರಿಗೆ ಕೊಡ್ತಿದ್ರು. ಅದಕ್ಕೇನು ಮಾಡ್ತಿದ್ರು, ಸುಲಭ ಹೋಗಲಿ ಅಂತ ಹೊಡಿತಾ ಇದ್ರು ಅಷ್ಟೇ. ಈಗ ಹೋದ್ಮೇಲೆ ಹೊಡಿತಾರೆ, ಮೊದಲು ಹೊಡೆಯೋದಿಲ್ಲ. ಹೋದ್ಮೇಲೆ ಹೊಡಿತಾರೆ, ಮೊದಲು ಹೊಡೆದು ಬರೆದು ಆ ಕಾಲಕ್ಕೆ ಭಾಳ ಇಲ್ಲಿದವರೆ ಬಂದಿರುತ್ತೆ ಪ್ರಾಣ. ಇದೆಲ್ಲ ಬರುತ್ತೆ ಭಗವದ್ಗೀತೆಯೊಳಗೆ ಏನಂತ, ಭ್ರುವೋರ್ ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್. ಎಲ್ಲ ಪ್ರಾಣ ಇಲ್ಲಿ ತಂದು ಇಲ್ಲಿವರಿ ತಂದುಕೊಂಡಿರ್ತಾರೆ, ಅಲ್ಲಿ ಮುಂದೆ ಹೋಗಲು ಸ್ವಲ್ಪ ಉಳ್ಕೊಂಡಿರುತ್ತೆ. ಈಗ ಮಾಡಿದಾಗ ಏನಾಗುತ್ತೆ, ಅನುಕೂಲ ಆಗುತ್ತೆ. ಹೋಗೋರು ಪುಷ್ ಮಾಡಿದರೆ ಹಾಗೋ ಹಾಗೆ ಆ ಪದ್ಧತಿ ಅದು ಮೊದಲೇ, ಅವಾಗ ಹೋಗ್ಲಿಕ್ಕೆ ಅನುಕೂಲ ಆಗಲಿ ಅಂತ ಅರ್ಥ. ಅವ್ರು ಹೇಳಿರ್ತಾರೆ ಎಲ್ಲ, ಅವ್ರು ಮೊದಲೇ ಹೊಡೆದ್ಬಿಟ್ಟು ಬಲ್ಡರ್ ಆಗುತ್ತೆ, ಇನ್ನೂ ಮೊದಲೇ ಹೋಗ್ಬಿಡುತ್ತೆ, ಬಲ್ಡರ್ ಆಗಿ ಹೋಗ್ಬಿಡುತ್ತೆ. ಅವ್ರು ಹೇಳಿರ್ತಾರೆ ಆ ಕಾಲದಲ್ಲಿ ಹೇಳ್ಕೊಡೋದು ಬೇರೆ, ಮೊದಲೇ ಹೇಳ್ಕೊಡೋದು ಬೇರೆ. ಅದು ಈಗಿನ ಕಾಲ ಸಾಧ್ಯನೇ, ಯಾಕೆ ಗೊತ್ತಾಗೋದು ಹೇಗೆ? ಶಿಷ್ಯರು ಅಂಥವರೇ ಇರ್ತಿದ್ರು ಆಗಿನ ಕಾಲಕ್ಕೆ, ಅಂಥ ಶಿಷ್ಯರಿಗೆ ಆಶ್ರಮ ಕೊಟ್ಟಿರ್ತಿದ್ರು ಅವರೆಲ್ಲ, ಸುತ್ತಮುತ್ತ ಅಂಥವ್ರು ಇರ್ತಿದ್ರು ಅಂತ. ಸರಿ, ಇವತ್ತು ಆಪರೇಷನ್ ಮಾಡ್ಬೇಕಾದ್ರೆ ಎಲ್ಲ ಎಕ್ಸ್ಪರ್ಟ್ಸ್ ಆಗಿರ್ತಾರೋ ಹಾಗೆ, ಅಲ್ಲಿ ಕೂತವರೆಲ್ಲ ಕೂಡ ಪ್ರತಿಯೊಬ್ಬರು ಕೂಡ ಅಷ್ಟೇ. ಅವಾಗ ಏನು ಕೇಳಿದ ತಕ್ಷಣ ಕೊಡಾಗಿರ್ತಾರೆ, ಏನೇನೋ ಕೊಟ್ಬಿಟ್ರೆ ಅದು ಕೊಡಬೇಕು, ತಮ್ಮ ಖರ್ಚು ವೆಚ್ಚ ಕೊಟ್ಟರೆ ಆಗುತ್ತೆ, ಅದಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಎಕ್ಸ್ಪರ್ಟ್ಸ್ ಆದ್ದರಿಂದ ಅವ್ರಿಗೆ ಸಾಧ್ಯ. ಅಂಗುಷ್ಠ ಮಾತ್ರ ಏಕ ಹೃದಯಸ್ಯ ಹೃದಯ ಸಂಬಂಧಿನ್ಯ ನಾಡ್ಯ ಶತಂ ಚೈಕಾಚ ಏಕೋತ್ತರ ಶತಂ ನಾಡ್ಯ ಭವಂತಿ ತಾಸಾಂ ಮಧ್ಯೆ ಏಕಾ ನಾಡಿ ಮೂರ್ಧಾನಂ ಅಭಿಪ್ರತಿ ನಿಸೃತ ತಾವತ್ ಪರ್ಯಂತಂ ಗತ ಅಲ್ಲಿವರೆಗೂ ಬಂದಿದೆ ತಯಾ. ಅದಕ್ಕೆ ಇದೆಲ್ಲ ಯಾಕೆ ಹಚ್ಕೊಳ್ಳೋದು, ಅಂಗಾರಕ್ಷತೆ ಇವೆಲ್ಲ ಹಚ್ಕೊಳ್ಳೋದು ಯಾತಕ್ಕೆ ಅಂದರೆ ನಾಡಿನ ಲೊಕೇಟ್ ಮಾಡಲಿಕ್ಕೆ. ಇದು ಮಧ್ಯದ ನಾಡಿ, ಹೀಗೆ ಬಂದು ಇಲ್ಲಿ ಬಂದು ಇಲ್ಲಿ ಬಂದು ಹೀಗೆ ಬಂದು ಇಲ್ಲಿಂದ ಬಂದು ಇಲ್ಲಿ ಹೋಗುದು, ಅವೆಲ್ಲ ಡಾಟಾಗಿ ತೋರಿಸ್ತಾರಲ್ಲ ಆ ಟೈಪ್. ದಾರಿ ಹೋಗ್ಬೇಕಾದ್ರೆ ಉದ್ದಕ್ಕೆ ಲೈನ್ ಹಾಕೋದಿಲ್ಲ, ಎಷ್ಟಾಗಿ ಗ್ಯಾಪ್ ಇಟ್ಟು ಮತ್ತೆ ತೋರಿಸ್ತಾರೆ, ಕಂಟಿನ್ಯೂ ಮಾಡಬೇಕು ಅಂತ ಅರ್ಥ. ಆ ನಾಡಿ ಇಲ್ಲಿಂದ ಬಂದು ಕೊನೆ ಹೀಗೆ ಬಂದು ಇಲ್ಲಿ ಬಂದು ಹೀಗೆ ಬಂದು ಮುಂದೆ ಒಡೆದು ಹೋಗ್ಬೇಕು. ಇದು ಅಂಗಾರಕ್ಷತೆ ಕೂಡ ಆ ರೂಟು. ಇಲ್ಲಿ ಕೇಂದ್ರ ಸ್ಥಾನ ಪ್ರಭುವರ ಮಧ್ಯೆ ಪ್ರಾಣ ಮಾವೇಶ್ಯ ಸಮ್ಯ. ಇಲ್ಲಿಂದ ಇಲ್ಲಿ ಬಂದು ಇಲ್ಲಿ ಬಂದು ಅಲ್ಲಿ ಹೋಗುತ್ತೆ, ಅದಕ್ಕೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಹಚ್ಕೋತಾರೆ. ಗೊತ್ತಾಯ್ತಾ? ಇಲ್ಲಿ ಅದು ಎಂಡ್, ಅದು ಇಲ್ಲಿ ಸ್ವಲ್ಪ ಮೃದು ಇರುತ್ತೆ ಯಾವಾಗ ಈ ಜಾಗ, ಅಲ್ಲಿಂದ ಹೋಗ್ಲಿಕ್ಕೆ ಅನುಕೂಲ. ಅದನ್ನೆಲ್ಲ ಹೇಳೋದಕ್ಕೆ ಇಷ್ಟು ವಿವರಣೆ ಕೊಟ್ರು. ರಥ ತಯಾ ಶತೋತ್ತರಯ ಸುಷುಮ್ನಾಖ್ಯಯ ಊರ್ಧ್ವಂ ಗಚ್ಚನ್ ಅಮೃತತ್ವಮೇತಿ. ಹೊರಟ ಅಂತ ಕೇಳಿದರೆ ಮೋಟ್ರಕ್ಕೆ ಹೊರಟೋಗ್ತಾನೆ. ಏಕೋತ್ತರ ಶತಮ ನಾಡ್ಯ ಭವಂತಿ ತಾಸಾಂ ಮಧ್ಯೆ ಏಕಾನಾಡಿ ಮೂರ್ಧಾನಮಿ ಪ್ರತಿನಿಸೃತ ತಾವತ್ ಪರ್ಯಂತಂ ಗತ ತಯಾ ಶತೋತ್ತರಯ ಸುಷುಮ್ನಾಖ್ಯಯ ಊರ್ಧ್ವಂ ಗಚ್ಚನ್. ನಮ್ಮಲ್ಲಿ ಹೈವೇ ಅಂತ ಕರೀತಾರಲ್ಲ ಹಾಗೆ, ಸ್ಟ್ರೇಟ್ ಹೋಗೋದು ಬೇರೆ, ಉಳಿದಲ್ಲಿ ಜಾಯ್ನ್ ಆಗುತ್ತೆ ಕೆಲವೆಲ್ಲ. ಆ ಕಡೆ ಡೈವರ್ಟ್ ಆಗೋರು ಹೋಗ್ತಾರೆ ಅಷ್ಟೇ, ಮೂಲ ಹೋಗನ ಏನು ಮಾಡ್ತಾರೆ ಸೀದಾ ಹೋಗ್ತಿರ್ತಾನೆ ಅಲ್ಲಿ. ಅದು ಸ್ಟ್ರೇಟಾಗಲ್ಲಿ ಹೈವೇ ಪರಮಾತ್ಮನಿಯರ ಹೈವೇ ಅಂದರೆ ಯಾವುದು, ಸುಷುಮ್ನಾ ನಾಡಿ ಅದು. ಆ ಮೂಲಕ ಹೋದರೆ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಅಲ್ಲ ಅಲ್ಲ, 50-51 500-500 50-50 ಆಮೇಲೆ ಒಂದೊಂದು ಕೊನೆಗೆ ರೆಡ್ಯೂಸ್ ಮಾಡಿಬಿಟ್ರೆ ಎಲ್ಲ ಎಡಗಡೆದೆಲ್ಲ ಸೇರಿ ಒಂದು ಗಿಡ ಅಂತೈತೆ, ಎಲ್ಲ ಬಲಗಡೆ ಸೇರಿ ಒಂದು ಪಿಂಗಳ ಅಂತೈತೆ, ಮಧ್ಯದ್ದು ಸುಷುಮ್ನ, ಅದಕ್ಕೆ ಸುತ್ತ ನಾಲ್ಕು ಭಾಗ, ಅದು ಸೇರಿ ನಾಲ್ಕು ಭಾಗ, ಒಟ್ಟು ಎರಡು ಆ ಕಡೆ ಒಂದು ಈ ಕಡೆ ಒಂದು, ಹಿಂದೆ ಮುಂದೆ ಸೇರಿಸ್ಬಿಟ್ರೆ ವಜ್ರಿಕಾರ್ಯ ಅಂತ ಇನ್ನೂ ಎರಡು ಅಲ್ಲಿಗೆ ಎತ್ತಾಯ್ತು, ಅಲ್ಲಿಗೆ ನಾಲ್ಕು ಮಧ್ಯ ಐದು. ಇದರಿಂದ ಮುಂದೆ ಹೋದರೆ ಸ್ಟ್ರೈಟ್ ನಾಡಿ ಅಂದರೆ ಅದೊಂದೇ ಬ್ರಹ್ಮನಾಡ್ಯ ಭವಂತ ಸುಷುಮ್ನ ಮಾರ್ಗೋ ಜ್ಞಾನಿನಾಂ ಧ್ಯೇಯ ಇತಿ ಭಾವ. ಇದನ್ನು ಜ್ಞಾನಿಗಳು ಅಂತ್ಯಕಾಲಕ್ಕೆ ಆ ನೋಡ್ಕೊಂಡು ನೋಡ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ತದಾಹ ಸೂತ್ರಕಾರ ಗತ್ಯನ ಸ್ಮೃತಿ ಯೋಗಾಚ್ಯ ಹಾರ್ದಾನ ಗೃಹೀತ ಶತಾಧಿಕಯ. ದೊಡ್ಡ ಸೂತ್ರ ಅದು. ಪರಮಾತ್ಮ ಹೃದಯ ಪರಮಾತ್ಮ ಅನುಗ್ರಹದಿಂದ ಆ ನಾಡಿಗಳ ಮೂಲಕ ಹೊರಟು ಎಲ್ಲ ನಾಡುಗಳು ಸೇರಿಸ್ಕೋತಾನೆ. ಅಲ್ಲಿ ಬಂದು ಹೇಗಲ್ಲಿ ಹೆಬ್ಬೆಳೆಯಿಂದ ಶುರುವಾಗಿ ಇಲ್ಲಿ ಬಂದು ಹೃದಯಕ್ಕೆ ಬಂದು ಇಲ್ಲಿಗೆ ಬಂದು ಅಲ್ಲಿಂದ ಬೇರೆ ಡೈವರ್ಷನ್ ಇಲ್ಲ, ಇಲ್ಲಿ ಬಂದಮೇಲೆ ಸ್ಟ್ರೈಟ್ ಹೋಗಿಬಿಡ್ತಾರೆ, ಫರ್ದರ್ ಡೈವರ್ಷನ್ ಸಿಗೋದಿಲ್ಲ. ಇಲ್ಲಿ ಬಂದ ಅಂದರೆ ಗೆದ್ದ ಅಂತ ಅರ್ಥ. ಇಲ್ಲಿವರೆಗೂ ಹೋಗೋ ಚಾನ್ಸ್ ಇದೆ, ಕಣ್ಣು ಬಾಯಲ್ಲಿ ಹೋಗಿಬಿಡ್ಬೋದು, ಮೂಗಲ್ಲಿ ಹೋಗಿಬಿಡ್ಬೋದು, ಕಣ್ಣುಗಳಲ್ಲಿ ಹೋಗಿಬಿಡ್ಬೋದು. ದಾಟಿ ಇಲ್ಲಿ ಬಂದ ಅಂದರೆ ವಾಪಸ್ ಹೋಗೋ ಚಾನ್ಸ್ ಇಲ್ಲ. ಎಲ್ಲಿ ಬಂತೀಗ ಮೂರ್ತಿ ಎಸ್ಕೇಪ್ ಆದ ಅವನೀಗ, ಲಾಸ್ಟ್ ಚಾನ್ಸ್. ಅದ್ರ ಮಧ್ಯೆ ಏನು ಡಿಸ್ಟರ್ಬೆನ್ಸ್ ಇಲ್ಲದ ಹೋಗಿಬಿಡ್ತಾರೆ, ಬಟ್ ಇಲ್ಲೇ ಫೇಲ್ ಆಗಿಬಿಡ್ತಾರೆ. ಸಾಮಾನ್ಯ ಬಾಯಲ್ಲಿ ಹೋಗೋದೇ ಜಾಸ್ತಿ, ಮೂಗಲ್ಲಿ ಹೋಗ್ತದೆ, ಕಣ್ಣಲ್ಲಿ ಹೋಗ್ಬೋದು, ಮೋಕ್ಷರು ಬರದಲ್ಲಿ ಹೇಳ್ತಾರೆ ಮಹಾಭಾರತದಲ್ಲಿ, ಎಷ್ಟು ಕಡೆಯಿಂದ ಜೀವ ಪ್ರಾಣ ಹೋಗ್ಬೋದು, ಎಲ್ಲಿಗೆ ಹೋದರೆ ಎಲ್ಲಿಗೆ ಹೋಗ್ತಾನೆ ಅಂತ ಅರ್ಥ. ಮೂಗಿನಿಂದ ಹೋದರೆ ಎಲ್ಲಿಗೆ ಹೋಗ್ತಾನೆ, ಕಣ್ಣಿಂದ ಹೋದರೆ ಎಲ್ಲಿಗೆ ಹೋಗ್ತಾನೆ, ಬಾಯಿಂದ ಹೋದರೆ ಎಲ್ಲಿಗೆ ಹೋಗ್ತಾನೆ, ಇಲ್ಲಿಂದ ಹೋದರೆ ಮಾತ್ರ ಮೋಕ್ಷಕ್ಕೆ ಹೋಗ್ತಾನೆ, ಇಷ್ಟನ್ನು ಕೂಡ ಮೋಕ್ಷ ಧರ್ಮದಲ್ಲೇ ವರ್ಣನೆ ಮಾಡ್ತಾರೆ ಎಲ್ಲೆಲ್ಲಿ ಹೋಗ್ತಾರೆ. ಈ ರೂಟಲ್ಲಿ ಹೋದರೆ ಮೈಸೂರು ಕಡೆ ಹೋಗಿರ್ತಾರೆ ಆ ಥರ, ಈ ಹುಬ್ಬಳ್ಳಿಗೆ ಹೋಗಿರ್ತಾರೆ ಈ ಕಡೆ ಹೋಗಿರ್ತಾರೆ ಅಂತ ಹೇಳೋ ಹಾಗೆ ಆ ಥರ ನಾಡಿಯಲ್ಲಿ ಲೆಕ್ಕ ಹೇಳ್ತಾರೆ. ಮುಕ್ತಿಯೋಗ್ಯನಾದರೆ ಮುಕ್ತಿಯೋಗ ಕೊನೆಯ ಮುಕ್ತಿ ಕೊನೆಯ ಜನ್ಮದಲ್ಲಿ, ಇನ್ನೂ ಸಾಧನೆ ಬೇರೆ ಕಡೆ ಹೋದರೆ ಮುಕ್ತಿಯೋಗ್ಯ ಅಂತ ಅರ್ಥ ಅಲ್ಲ, ಇನ್ನು ಕೊನೆ ದೇಹ ಅಲ್ಲ ಅಂತ ಅಷ್ಟೇ ಅರ್ಥ. ಕೊನೆ ದೇಹ ಅಲ್ಲ, ತಾಮಸ್ಜೀವಿಗಳೆಲ್ಲ ಅಧೋ ಮಾರ್ಗದಲ್ಲಿ ಹೋಗ್ಬಿಡ್ತಾರೆ. ಹೌದು, ಅಂಗುಷ್ಠ ಮಾತ್ರ ಪುರುಷೋಂತರಾತ್ಮ ಸದಾ ಜನಾಂ ಹೃದಯ ಸನ್ನಿವಿಷ್ಟ ತಂ ಸ್ವಾಚ್ಛರೀರಾತ್ ಪ್ರೌಹೇನ್ ಮುಂಜಾಜಿಭಿಷೇಕಾಂ ಧೈರ್ಯೇಣ ತಂ ವಿದ್ಯಾಶುಕ್ರಮೃತಂ ತಂ ವಿದ್ಯಾಶುಕ್ರತಮೃತಮಿತಿ ಮುಗಿದೋಯ್ತು ಕೊನೆಯ ಶ್ಲೋಕ. ನಾಡಿದ್ದು ಮೂಸಣ ಎಂದು ನಾಳೆ ಪಾಠ ಇರೋದಿಲ್ಲ ದ್ವಾದಶಿ, ನಾಡಿದ್ದಿದ್ರೆ ಮುಗಿಸಿಬಿಟ್ಟು ಆಮೇಲೆ ಇದರಿಂದ ಬಿದಿಗೆಯಿಂದ ಷಟ್ಪ್ರಶ್ನೆ ಉಪನಿಷತ್ತು. ಹಾಂ, ಷಟ್ಪ್ರಶ್ನೆ ಉಪನಿಷತ್ತು. ಸೊ ನಾಡಿಗಿದ್ದು ಮುಗಿಯುತ್ತೆ. ಹಾಂ, ಬೆಳಿಗ್ಗೆ ಅಂದರೆ ಮಂಗಳವಾರದಿಂದ, ಮಂಗಳವಾರದಿಂದ ಅದು ನಾಳೆಗೆ ಇದು ಮುಗಿದೋಗುತ್ತೆ. ನಾಡಿದ್ದು ಹಾಂ, ಟೀಕಾ ಓದಲಿಲ್ಲ, ಟೀಕಾ ಅವತ್ತೇ ಓದಲ್ಲ, ನಾಡಿದ್ದೇ ಓದ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾಧಿತರತಶ್ಚಾರ್ಥೇಶ್ವಘ್ನಸ್ವರಾಟ್ ದೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ.